ಸಂಸ್ಥಾನಂ ವಂದೇ ವಿಷ್ಣು ಪರಂಪದಂ ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಂ ಅವ್ಯಯಂ ಚತುರ್ಥಾ ಸರ್ವಭೋಕ್ತಾರಂ ವಂದೇ ವಿಷ್ಣು ಪರಂಪದಂ. ವಿಷ್ಣು ವಂದೇ ವಿಷ್ಣು, ವಂದೇ ವಂದ್ಯಂ ಸದಾನಂದಂ, ಇದ್ದಾಗೆ ವಂದೇ ವಿಷ್ಣು. ವಿಷ್ಣು ಯಾರು ಅಂದರೆ ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಾರಾಯಣಂ ಗುಣ ಸರ್ವೈರುತೀರ್ಣಂ. ಎಲ್ಲಿ ಹೋದರೂ ಕೂಡ ಗುಣಪೂರ್ಣತ್ವ ಬದಲಿಗೆ ಚಿಂತನೆ ಮಾಡಬೇಕು. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ, ಪೂರ್ಣಾನಂದ ಪೂರ್ಣ ಜ್ಞಾನ ಪೂರ್ಣ ಶಕ್ತಿ ಅವೆಲ್ಲ ಏನವು? ಸ್ವರೂಪ ಸ್ವರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚಾದ್ರಿಂದ ಸ್ವರೂಪದಲ್ಲೇ ಇರೋದು ವಿಶೇಷ. ನಿತ್ಯಂ ಮತ್ತು ನಿತ್ಯಂ ಪೂರ್ಣ ಜ್ಞಾನ ಪೂರ್ಣಾನಂದ ಜ್ಞಾನ ಸ್ವರೂಪಂ ಮತ್ತು ಅವ್ಯಯಂ ಹ್ರಾಸರಹಿತಂ ಮತ್ತು ದೋಷರಹಿತಂ ಅಂತ ಅರ್ಥ. ಚತುರ್ಥ ಸರ್ವಭೋಕ್ತಾರಂ, ಚತುರ್ಥ ವಿಶ್ವಸ್ಥಿತಿ ತೈಜಸ ಪ್ರಾಜ್ಞ ಈ ನಾಲ್ಕು ರೂಪಗಳಿಂದ ಸರ್ವಭೋಕ್ತಾರಂ ಸರ್ವಭೋಕ್ತೃವಾಗಿರತಕ್ಕಂತಹ ಪರಂಪದಂ ವಿಷ್ಣು ಒಂದೇ ಪರಂಪದಂ ಪರಮಪದವಿ ಆಗಿರತಕ್ಕಂತಹ ಅಲ್ಟಿಮೇಟ್ ಗೋಲ್ ಏನಾಗಿರಬೇಕು? ದೇವರನ್ನು ಸೇರೋದು ಪದ ಪರಂಪದ. ಇದಿಷ್ಟು ಕೂಡ ಮಂಗಳಾಚರಣೆ ಶ್ಲೋಕ. ಅದಕ್ಕೆ ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣೋ ಅತ್ರ ಸ್ತೂಯತೆ. ಅದಕ್ಕೆ ಚತುರ್ಧ ಸರ್ವಭೋಕ್ತಾರಂ, ಚತುರೂಪ ನಾರಾಯಣ, ನಾಲ್ಕು ರೂಪದ ನಾರಾಯಣನನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಂಡೂಕ ರೂಪಿಣ ವರುಣೇನ, ಯಾರು ಸ್ತೋತ್ರ ಮಾಡ್ತಾ ಇದ್ದಾರೆ? ಮಂಡೂಕ ರೂಪಿಯಾದ ವರುಣ. ಅದಕ್ಕೆ ಮಾಂಡೂಕೋಪನಿಷತ್ತು, ಮಂಡೂಕ ಅಂದರೆ ಕಪ್ಪೆ, ಕಪ್ಪೆ ರೂಪದಲ್ಲಿ ವರುಣ ಸ್ಥಳಿತಿರೋದ್ರಿಂದ ಮಾಂಡೂಕೋಪನಿಷತ್ತು ಅಂತ ಹೆಸರಾಯಿತು. ವರುಣೇನ ಮಂಡೂಕ ರೂಪಿಣ ವರುಣೆ, ಋಷಿ ಯಾರಾದ್ರಿಗೆ? ಇದಕ್ಕೆ ಮಂಡೂಕ ರೂಪ ವರುಣನೇ ಋಷಿ. ಇದಕ್ಕೆ ವಿಶ್ವತೈಜಸ ಪ್ರಾಜ್ಞಾದಿ ರೂಪದ ಪರಮಾತ್ಮನೇ ಪ್ರತಿಪಾದ್ಯ ದೇವತೆ ಅಂತ ತಿಳ್ಕೊಂಡ್ರೆ ಸರಿ. ಪ್ರಣವೇನ ವರುಣೇ ಚತುರೂಪೋ ಚತುರೂಪ ಅಂತಾಯಿತು. ನಾರಾಯಣ ಹತ್ರ ಸ್ತೂಯತೆ, ಆತನ ಸ್ತೋತ್ರವನ್ನು ಉಪನಿಷತ್ತಿನಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು ಮಾಂಡೋಕೋಪನಿಷತ್ತು ಮುಂದೆ ರೇಫ ಬಂದಿದ್ದರಿಂದ ವಿಸರ್ಗ ಹೋಗಿ ದೀರ್ಘ ಆಗುತ್ತೆ. ಚತುಃ ರೂಪ ಅಂತಿರೋದು ಮುಂದೆ, ಚತುಃ ರೂಪ ಮುಂದೆ ರಾಬ ರೇಫ ಬಂದಿದ್ದರಿಂದ ವಿಸರ್ಗ ಹೋಗಿ ದೀರ್ಘ ಆಗುತ್ತೆ. ಚತುರೂಪ ಅಂತಾಯ್ತು. ಬಿಡಿಸೋದ್ಕೋಬೇಕಾದ್ರೆ ಚತುಃ ರೂಪ ಅಂತ ತೋರಿಸ್ಕೋಬೇಕು. ಮಂಡೂಕ ರೂಪಿನ ವರುಣೇನ ಚತುರೂಪೋ ನಾರಾಯಣೋತ್ರ ಸ್ತೂಯತೆ. ಇದಕ್ಕೇನು ಆಧಾರ ಅಂತ ಕೋಟ್ ಮಾಡ್ತಾರೆ. ಇತಿ ಪಾದ್ಮೇ ಪದ್ಮಪುರಾಣದಲ್ಲಿದೆ. ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕರೂಪಿ ವರುಣಃ ದುಷ್ಟಾವಹರಿಮವ್ಯಯಂ. ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ. ನಾರಾಯಣಂ ದೇವಂ, ನಾರಾಯಣ ದೇವರಾದ ನಾರಾಯಣನನ್ನು ಪ್ರಣವೇನ ಧ್ಯಾಯನ್, ಪ್ರಣವ ಮಂತ್ರದಿಂದ ಧ್ಯಾನವನ್ನು ಮಾಡ್ತಾ. ಸಮಾಹಿತಃ, ಸಮಾಹಿತ ಅಂದರೆ ಏಕಾಗ್ರ ಚಿತ್ತದಿಂದ ಸ್ಮರಣೆಯನ್ನು ಮಾಡ್ತಾ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವರುಣ. ಯಾವ ರೀತಿ ಮಂಡೂಕರೂಪಿ ವರುಣ, ಮಂಡೂಕರೂಪದ ವರುಣ ಸ್ತೋತ್ರ ಮಾಡ್ತಿರೋ ಏನು ಮಾಡ್ತಿದ್ದಾರೆ? ಅವ್ಯಯಂ ಹರಿಂ ತುಷ್ಟಾವ, ಅವ್ಯಯಂ ಹರಿಂ ತುಷ್ಟಾವ, ಅವ್ಯಯನಾದ ಹರಿಯನ್ನು ತುಷ್ಟಾವ ಸ್ತೋತ್ರ ಮಾಡಿದನು ಅಂತ ಅರ್ಥ. ಇತಿ ಪಾದ್ಮೆ ಪದ್ಮಪುರಾಣದ ಆಧಾರ. ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕರೂಪಿ ವರುಣ ತುಷ್ಟಾವ ಹರಿಮವ್ಯಯಂ ಇತಿ ಪಾದ್ಮೆ. ಪ್ರಣವೇನ ಅಂತ ಹೇಳಿದ್ರಿಂದನೇ ಮೊದಲನೇ ಮಾತು ಯಾವುದಿದ್ದರೆ ಉಪನಿಷತ್ತಿನಲ್ಲಿ ಓಂ ಅಂತ ಶುರುವಾಗುತ್ತೆ. ಓಂ ಅಂತೇಳಿ ಪ್ರಣವ ಅಂದರೆ ಓಂಕಾರ. ಓಮಿತ್ತೇತದಕ್ಷರವಿದಂ ಸರ್ವಂ, ಓಂ ಇತಿ ಏತತ್ ಅಕ್ಷರವಿದಂ ಸರ್ವಂ. ನೋಡಿ, ಅಕ್ಷರ ಅಂತ ಪದ ಬಂತು, ಅದಕ್ಕೆ ಅಕ್ಷರ ಅವ್ಯಯಮ ಅಂತ ಹೇಳಿದರು. ಓಂ ಅನ್ನೋದು ಗುಣಪೂರ್ಣತ್ವ ಹೇಳೋದು, ಸರ್ವಂ ಅಂತ ಹೇಳಿದ್ರಿಂದ ಪೂರ್ಣ. ಈ ರೀತಿ ದೇವರಿಗೆ ಎಲ್ಲ ಏನೇನು ವಿಶೇಷಗಳು ಬಂದಿದೆ ಎಷ್ಟು ಕೂಡ ಅದರಲ್ಲಿ ಬಂದಿದೆ. ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವ್ಯಂ ಭವದ್ ಭವಿಷ್ಯದಿತಿ. ಇದಕ್ಕೇನರ್ಥ? ಭೂತಂ ಭವದ್ ಭವಿಷ್ಯತ್, ಹಿಂದಿನ ಈಗಿನ ಮುಂದಿನ ಎಲ್ಲವೂ ಕೂಡ ದೇವರ ಅಧೀನ ಅಂತ ಅರ್ಥ. ಇನ್ನೊಂದು ಅರ್ಥ ಓಂಕಾರಕ್ಕೆ, ಭೂತಭವ್ಯ ಭವತ್ ಪ್ರಭು, ವಿಷ್ಣು ಸಹಸ್ರನಾಮದ ಪದ. ಭೂತಭವ್ಯ ಭವತ್ ಪ್ರಭು ಅಂದರೆ ಓಂ ಅಂತ ಅರ್ಥ. ಭೂತಂ ಭವದ್ ಭವಿಷ್ಯದಿತಿ ತಸ್ಯ ಉಪವ್ಯಾಖ್ಯಾನಂ, ಅದಕ್ಕೆ ಅರ್ಥ ಹೇಳ್ತಾರೆ. ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ ಓತಮತ್ರ ಜಗದ್ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ಓಂ ಅಂತ ಯಾತ ಕರೀತಾರೆ? ಓಮಿತಿ ಉಕ್ತಂತು ಯದ್ ಬ್ರಹ್ಮ, ಪರಮಾತ್ಮನನ್ನು ಓಂ ಅಂತ ಕರೆದಿದ್ದಾರೆ. ಅದಕ್ಕೆ ತದ ಅಕ್ಷರ ಮುದಾಹೃತಂ, ಓಂಕಾರ ಶಬ್ದನಾದ ಪರಮಾತ್ಮ ಅಕ್ಷರ ಶಬ್ದವಾಚನಾಗಿದ್ದಾನೆ. ಓಂ ಅಂತ ಯಾತಕ್ಕಂತಾರೆ? ಓತಮತ್ರ ಜಗದ್ಯಸ್ಮಾತ್, ಜಗತ್ತಿನ ಅಧೀನವಾಗಿದೆ, ಜಗತ್ತಲ್ಲಿ ಅಧೀನನಾಗಿರೋದ್ರಿಂದ ಇದನ್ನು ಓಂ ಅಂತ ಕರೀತಾರೆ. ಯಾವ ಜಗತ್ತು ಅಂದರೆ ಭೂತ ಜಗತ್ತು, ಭವಿಷ್ಯ ಜಗತ್ತು, ಭವತ್ ಜಗತ್ತು, ಮೂರು ಜಗತ್ತುಗಳು ಕೂಡ. ಇವತ್ತು ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿರ್ತಾನೆ, ಅವನಿಗೆ ಹಿಂದಿನ ಅಧಿಕಾರ ಸಂಬಂಧಪಟ್ಟಿದ್ದಲ್ಲ, ಮುಂದಿನ ಆಗಿರೋದು ಮಾತ್ರ ಸಂಬಂಧಪಟ್ಟಿದ್ದೆ ಹೊರತು ಪೂರ್ಣ ಅಲ್ಲ. ದೇವರಿಗೆ ಎಂಥ ಅಧ್ಯಾಧೀನ್ಯ ಜಗತ್ತಾಗಿ ಒಳಪಟ್ಟಿದೆ ಅಂದರೆ ಭೂತ ಭವ್ಯ ಭವತ್ ಎಲ್ಲವೂ ಕೂಡ ದೇವರ ಅಧೀನಾಗಿರೋದ್ರೆ ಆತನಿಗೆ ವಿಶೇಷ ಮಹತ್ವದ್ದು. ಓಂ ಅಂತ ಹೆಸರು ಬಂತು. ತದಿದಂ ಗುಣಪೂರ್ತಿಯೈವ ಸರ್ವಮಿತ್ತೇ ವಶಬ್ದಿತಂ ಭೂತ. ಸಾಮಾನ್ಯವಾಗಿ ಆಫೀಸರ್ ಕರೆದ್ರೆ ಓ ಅನ್ಬೇಕು ಅಂತಾರಲ್ಲ, ಅದಕ್ಕೆ ಓ ಅನ್ಬೇಕು ಅಂತ ಹೇಳ್ತಾ ಸ್ವಾಮಿಯನ್ನು ಅಧೀನ ಅಂತ ಅರ್ಥ. ಓ ಶಬ್ದಕ್ಕೆ ಓಗೊಡೋದು, ಓಗೊಡೋ ಸಾಮಾನ್ಯವಾಗಿ ಯಾರಿಗೆ ಕರೀತಾರೆ, ಚಿಕ್ಕವರು ಓಗೊಡ್ಬೇಕು ಯಾವಾಗಲೂ ಕೂಡ. ತಕ್ಷಣ ಓ ಬಂದೆ ಅಂತ ಹೇಳಬೇಕು ಅಂತೇಳಿದರೆ ಓಂ ಅಂತ ಅದು ಸಾಲ್ಟ್ ಫಾರಮ್, ಅದಕ್ಕೆ ಓಂ ಅನ್ನೋದು. ತಸ್ಮಾತ್ ಭಗಭೂತಮತ್ರ ಜಗದ್ಯಸ್ಮಾತ್ ಓಂ. ಯಾಕೆ ಉಪನಿಷತ್ತು ಎಲ್ಲೆಲ್ಲಿ ಪದ್ಯ ಗದ್ಯ ಇರ್ತದೋ ಛಂದಸ್ ಬೇಕಿಲ್ಲ, ಅದು ಹೇಳಿದ್ನಲ್ಲ, ಗದ್ಯ ಇದ್ದಲ್ಲಿ ಛಂದಸ್ಸಿಲ್ಲ, ಪದ್ಯ ಇದ್ದಾಗ ಮಾತ್ರ ಛಂದಸ್ಸು. ಗೊತ್ತಾಯ್ತಾ? ಅವಾಗ ಛಂದಸ್ ಇಲ್ಲ, ಇಲ್ಲ ಅಂತ ತಿಳ್ಕೊಳ್ಳೋದೆ ತಿಳಿ ಚಂದೋಜ್ಞಾನ. ಇಲ್ಲ ಅಂತ ತಿಳ್ಕೊಂಡ್ರೆ ರಿಪೋರ್ಟ್ ಕೇಳ್ತಾರೆ, ನಿಲ್ ರಿಪೋರ್ಟ್ ಅಂತಾರಲ್ಲ ಆ ಟೈಪ್. ಇದ್ದಾಗ ಕಳಿಸ್ಬೇಕು, ಇಲ್ಲದ ಹೋದ್ರೆ ಸುಮ್ಮನೆ ಕೂಡ ಆಗಿಲ್ಲ, ಏನು ಮಾಡಬೇಕು, ನಿಲ್ ರಿಪೋರ್ಟ್ ಕಳಿಸ್ಬೇಕು. ಆ ರೀತಿಯಲ್ಲಿ ಇವತ್ತು ಏನಿಲ್ಲ, ಇದಕ್ಕೆ ಛಂದಸ್ಸಿಲ್ಲ, ಗದ್ಯಕ್ಕೇನಿಲ್ಲ, ಛಂದಸ್ಸಿಲ್ಲ. ಪದ್ಯ ರೂಪದಲ್ಲಿ ಛಂದಸ್ ಇಡಬೇಕು, ಎಲ್ಲಿ ಪದ್ಯ ಬರುತ್ತೋ ಛಂದಸ್ ಇಡ್ತಾರೆ, ಇಲ್ಲಿ ಹೇಳೋದಿಲ್ಲ. ಮತ್ತು ಛಂದಸ್ಸನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಛಂದಸ್ಸನ್ನು ತಿಳ್ಕೊಳ್ಳೋಕೆ ಏನಿರುತ್ತೆ, ಅಕ್ಷರ ಗಣನಯ, ಅಕ್ಷರ ಲೆಕ್ಕ ಹಾಕಿಬಿಟ್ರೆ ಇಷ್ಟಿಷ್ಟು ಅಕ್ಷರ ಇದೆ ಛಂದಸ್ಸು ಅಂತ ರೆಡಿಮೇಡ್ ರೆಡಿ ಲೆಕ್ಕರಲ್ಲಿದೆ, ಅದು ತಕ್ಕ ತಿಳ್ಕೊಂಬಿಟ್ರೆ ಆಗಬೇಕು. ಇದಕ್ಕಿಲ್ಲ ಆದ್ದರಿಂದ ಯೋಚನೆ ಇಲ್ಲ. ಓಮಿತ್ತೇ ತದ ಅಕ್ಷರ ವಿಧಮ ಸರ್ವ. ಹಾಂ, ಅನುಷ್ಠುಪ್ ಛಂದ. ಯಾವಾಗ ಅನುಷ್ಠುಪ್ ಛಂದ ಮಾಡ್ಕೋಬೇಕಂದ್ರೆ ಓಂ ನಮೋ ನಾರಾಯಣ ಇದೆ ಈಗ, ಗೊತ್ತಾಯ್ತಿಲ್ಲ, ಛಂದಸ್ಸು ಹೇಳಬೇಕು ಅದಕ್ಕೆ. ಏನು ಹೇಳುವಾಗ ಅನುಷ್ಠುಪ್ ಛಂದಸ್ಸು, ಅಷ್ಟಾಕ್ಷರದ ಛಂದಸ್ಸು, ಅನುಷ್ಠುಪ್ ಛಂದ ಎಂಟು ಅಕ್ಷರದ ಛಂದಸ್ಸು. ಉಪನಿಷತ್ನಲ್ಲಿ ಛಂದಸ್ಸು ಇಲ್ಲದೆ ಹೇಳೋದು, ಗದ್ದೆಗೆ ಛಂದಸ್ಸು ಹೇಳಬೇಕಾಗಿಲ್ಲ. ಅಕಸ್ಮಾತ್ ಹೇಳೋದಾದರೆ ಬಿಡಿಸ್ಕೋಬೇಕು, ಅಲ್ಲಲ್ಲಿ ಬಿಡಿಸಿ ಬುರುದೇ ಸಹಸ್ರ ಮಾಡ್ಕೊಂಡು ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ಅಲ್ಲಿಗೆ, ಎಂಟೆಂಟು ಅಕ್ಷರ ಐತೆ ಅಡ್ಜಸ್ಟ್ ಮಾಡಿಕೊಂಡು ಛಂದಸ್ಸು ಅಂತ ಹೇಳಬೇಕಷ್ಟೆ, ಗೊತ್ತಾಯ್ತಾ? ಆದರೆ ಗದ್ದೆಗೆ ಅದು ಹೇಳೋ ತಗೊಳ್ಳೋ ಕಾರಣ ಇಲ್ಲ, ಹೇಳಲೇಬೇಕು ಅಂತಿದ್ರೆ ಹಾಗೆ ಹೇಳಬೇಕು. ಆ ರೀತಿ ಹೇಳಿದ್ದು ಯಾವುದೇ ಮಂತ್ರಕ್ಕೆ ಏನು ಹೇಳಬೇಕು, ಛಂದಸ್ಸು ಹೇಳಬೇಕು. ಜಪ ಮಾಡಬೇಕಾದ್ರೆ ಛಂದಸ್ಸು ಹೇಳಬೇಕು. ಆ ಶ್ಲೋಕ ರೂಪದಲ್ಲಿ ಇರೋದಿಲ್ಲ ಛಂದಸ್ಸು ಹೇಳೋದಕ್ಕೆ, ಅದಕ್ಕೆ ಓಂ ನಮೋ ನಾರಾಯಣಾಯ ಎಂಟು ಅಕ್ಷರ ಇದೆ. ಎಂಟು ಅಕ್ಷರ ಅಂದರೆ ಯಾವುದೊಂದು ಪದಕ್ಕೆ, ಅನುಷ್ಠುಪ್ ಅಂತ ಕರೀತಾರೆ, ಅನುಷ್ಠುಪ್ ಛಂದ ಅಂತ ಹೇಳಬೇಕು. ಗಾಯತ್ರಿ ಏನಿದೆ ಈಗ, ಮೂರು ಪಾದ ಇದೆ, ಒಂದೊಂದು ಎಂಟು ಅಕ್ಷರ ಇದೆ, ಅದಕ್ಕೆ ಗಾಯತ್ರಿ ಛಂದಸ್ ಅಂತ ಹೆಸರಾಯಿತು. ಧ್ಯಾನ ಓಂ ಇತ್ಯೇ ಇತ್ಯುಕ್ತ ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ. ಅದಕ್ಕೆ ಅಕ್ಷರ, ಅದರಿಂದ ನಾಶ ಇಲ್ಲ. ನಾಶ ಇರೋರಿಗೆ ಆದರೆ ಈ ಒಂದೇ ಅಧಿಕಾರ, ಮುಂದಿಲ್ಲ. ಆದರೆ ದೇವರಿಗೆ ನಾಶ ಇಲ್ಲ, ಅದರಿಂದಾಗೇನೆ ಹಿಂದೂ ಅವನೇ, ಈಗಲೂ ಅವನೇ, ಮುಂದೂ ಅವನೇ. ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರು ಈ ಕಾಲಕ್ಕೆ ಸೃಷ್ಟಿಕರ್ತರು ಅಂತ ತಿಳ್ಕೊಂಡು ಒಂದು ಸ್ಟೇಜಲ್ಲಿ, ಮುಂದಿನ ಕಲ್ಪಕ್ಕೆ ಅವರಲ್ಲ, ವಾಯುದೇವ್ರು ಬ್ರಹ್ಮದೇವರಾಗಿಬಿಟ್ಟಿರ್ತಾರೆ. ನಾರಾಯಣಿಗೆ ಹಾಗಲ್ಲ, ಎಲ್ಲ ಕಾಲಕ್ಕೂ ಅವನು ಒಬ್ಬನೇ ಸ್ವಾಮಿ, ಆದ್ದರಿಂದ ಓಂ ಅಂತ ಕರೀತಾರೆ. ಓಮಿತ್ಯುಕ್ತಂತೋ ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ ಓತಮತ್ರ ಜಗದ್ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ತದಿದಂ ಗುಣಪೂರ್ತ್ಯೈವ ಸರ್ವಮಿತ್ತೇವ ಶಬ್ದಿತಂ. ಮುಂದೆ ಸರ್ವಂ ಅಂತಿದೆ, ಎಲ್ಲವೂ ಓಂಕಾರವೇ ಅಂತ ಹೇಳಿದರು. ಎಲ್ಲವೂ ಅಂತ ಹೇಳಿದರೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಸರ್ವಶರ್ವ ಶಿವಸ್ಥಾಣು. ದೇವರಿಗೆ ಸರ್ವ ಅಂತ ಕರೀತಾರೆ. ಇವರೇಂದ್ರಗಳು ಸರ್ವ, ಎಲ್ಲ ದೇವರೇ, ಎಲ್ಲ ದೇವರಲ್ಲ, ಸರ್ವಸ್ವಾಮಿ ಅಂತ ಅದಕ್ಕೆ ಅರ್ಥ. ಸರ್ವಂ ಓಂಕಾರ ಏವ ಚ. ಆಚಾರ್ಯ ಸರ್ವಮೂಲ ಅಂತ ಕೆಲಕ್ಕೆ ಒಂದು ಕಾರಣ ಇದೆ. ಸರ್ವಂ ಅಂದರೆ ಏನು, ಓಂಕಾರ. ಸೊ ಓಂಕಾರದ ಅರ್ಥ ಹೇಳಿದವರು ಆಚಾರ್ಯ ಒಬ್ಬರೇ, ಅದಕ್ಕೋಸ್ಕರ ಏನು ಹೆಸರು ಅವರಿಗೆ, ಸರ್ವಮೂಲಗ ಅಂತ ಹೇಳುವಂಥ ಹೆಸರು. ಇಡೀ ಸರ್ವಮೂಲಗಡೆ ಏನು, ಓಂಕಾರದ ಅರ್ಥ. ಸಲ್ಲ ಸರ್ವಮೂಲ ಓಂಕಾರ ಅಂದರೆ ಏನು, ಗುಣಪೂರ್ಣ ದೋಷದೂರ. ನಾರಾಯಣ ಗುಣಪೂರ್ಣತ್ವ ದೋಷದೂರ ಸಾಮರ್ಥ್ಯ ಮಾಡಿ ಕೊಟ್ಟಿರೋದ್ರಿಂದ ಇಡೀ ಸರ್ವಮೂಲ ಗ್ರಂಥಗಳೆಲ್ಲ ಓಂಕಾರ. ಇಡೀ ಶಾಸ್ತ್ರ ಪ್ರಪಂಚನೇ ಓಂಕಾರ. ಸೊ ಶಾಸ್ತ್ರದ ಮೂಲ ಅಕ್ಷರ ಯಾವುದು, ಓಂ. ಉಳಿದೆಲ್ಲ ಏನದಕ್ಕೆ, ತಸ್ಯ ಉಪವ್ಯಾಖ್ಯಾನಂ. ಉಳಿದೆಲ್ಲ ಅದಕ್ಕೆ ಅರ್ಥ ಅಷ್ಟೇ, ಓಂಕಾರಕ್ಕೆ ಅರ್ಥನೇ ಹೊರತು ಉಳಿದೆಲ್ಲ ಅದು ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದನೇ ಅದ್ರ ಒಂದು ಅರ್ಥ ಯಾವುದು ಅಂದರೆ ಇದು, ಅನೇಕ ಅರ್ಥದಲ್ಲಿ ಒಂದು ಅರ್ಥ ಸರ್ವಸ್ವಾಮಿ ಅನ್ನೋದು. ಸರ್ವಂ ಓಂಕಾರ ಏವ ಚ. ಸರ್ವಮಂತ ಪದಮಂತಷ್ಟು ಅವರು ತಮ್ಮದು ಉಪಯೋಗಿಸ್ತಾರೆ, ಹೇಳ್ತಾರೆ ಹಾಗಲ್ಲ. ತದಿದಂ ಗುಣಪೂರ್ತ್ಯೈವ ಸರ್ವಮಿತ್ತೇವ ಶಬ್ದಿತ. ವಾಸುದೇವ ಸರ್ವಂ ಅಂದ್ರೇನು, ವಾಸುದೇವ ಸರ್ವಗುಣಪೂರ್ಣ, ವಾಸುದೇವ ಸರ್ವದೋಷ ದೂರ. ಆ ರೀತಿ ಅರ್ಥ ಮಾಡ, ಸರ್ವ ಅಂದ್ರೆ ಶಾರ್ಟ್ ಫಾರ್ಮ್, ಗೊತ್ತಾಯ್ತಾ? ಸರ್ವದೋಷ ದೂರ, ಸರ್ವ ಗುಣಪೂರ್ಣ. ತದಿದಂ ಗುಣಪೂರ್ತ್ಯೈವ ಸರ್ವಮಿತ್ತೇವ ಶಬ್ದಿತ. ನಾಮೈಕ ದೇಶೇ ನಾಮಗ್ರಹಣ ಅಂತ ಕರೀತಾರೆ. ಮಧುಸೂದನ ಅಂತ ಹೆಸರಿಟ್ಟಿದ್ದಾರೆ, ಮಧು ಅಂತ ಅಷ್ಟೇ ಕರೀತಾರೆ. ಯಾತಕ್ಕೆ, ಏಕದೇಶ ಹೇಳಿದ್ರು ಕೂಡ ಏನು ತಿಳ್ಕೊಂಡಾಗ ಲೆಕ್ಕ, ಪೂರ್ತಿ ಹೇಳಿದಾಗ ಯು ಎಸ್ ಎ ಅಂತ ಪೂರ್ತಿ ಹೇಳಿಲ್ಲ, ಯು ಎಸ್ ಎ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ಕೊಂಡಾಗ ಏನಾಯ್ತದ, ಪೂರ್ತಿ ಬಂತು. ಅದಕ್ಕೆ ನಾಮೈಕ ದೇಶ ನಾಮಗ್ರಹಣ ಅನ್ನೋ ನ್ಯಾಯ ಅಲ್ಲಿ ಬಂದಿರೋದು. ಇದು ಹಾಗೆ ಸರ್ವ ಶಬ್ದಕ್ಕೆ ಮುಂದೆ ಎಷ್ಟು ಬೇಕಾದ್ರೆ ಸೇರಿಸ್ಕೋಬೋದು, ಯಾವುದಕ್ಕೆ ವಿರೋಧವಾಗದಂತೆ ಮುಖ್ಯಾರ್ಥಕ್ಕೆ ವಿರುದ್ಧ ಆಗಬಾರದು. ತದಿದಂ ಗುಣಪೂರ್ತ್ಯೈವ ಸರ್ವಮಿತ್ತೇವ ಶಬ್ದಿತಂ ಭಾವಿಭೂತ ಭವತ್ಕಾಲೇಶು ಏಕರೂಪತಯಾ ಹರಿಹಿ. ನೋಡಿ, ಭಾವಿಭೂತ ಭವತ್ಕಾಲೇಶು ಏಕರೂಪತಯಾ ಹರಿಹಿ. ಎಲ್ಲ ಏನಾಗಿದ್ದಾನೆ, ಎಲ್ಲ ಕಾಲಕ್ಕೂ ಒಂದೇ ರೀತಿ ಇದ್ದಾನೆ, ಮತ್ತೆ ಚೇಂಜೇ ಇಲ್ಲ. ಒಬ್ಬನು ಎಮ್ ಎಸ್ ಸಿ ಈಗಲ್ಲ, ಈಗ ಮುಂದೆ ಅಲ್ಲ ಹಿಂದೆ ಅಲ್ಲ, ಆಗ ಮಾತ್ರ. ಆದ್ದರಿಂದ ಇದೇನು ದೇವ್ರಿಗೆ ಏನಾಯ್ತು, ಇದು ಗುಣಪೂರ್ಣತ್ವ ಎಲ್ಲ ಕಾಲಕ್ಕೂ ಇದೆ. ಯಾವಾಗ ಅಂದರೆ ಆ ಭಾವಿ ಭೂತ ಭವತ್, ಭಾವಿ ಅಂದರೆ ಮುಂದೆ ಬರೋದು, ಭೂತ ಅಂದರೆ ಈಗ ಹಿಂದೆ ಹೋಗಿರೋದು, ಭವತ್ ಅಂದರೆ ಈಗಿನದು. ಕಾಲೇಶು ಏಕರೂಪತೆಯ ಹರಿಹಿ, ವಿಠ್ಠಲ ಸಹಸ್ರನಾಮಕ್ಕೆ ಭಾಷ್ಯ ಇದಿಷ್ಟು ಕೂಡ. ಭೂತ ಅರ್ಥ ಮಾಡೋಕ್ಕೆ ನೀವು ಹೇಳ್ಕೋಬೇಕು, ಅದೇ ಸರ್ವಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ನೀವು ಉಪಯೋಗಿಸ್ಬೇಕು. ಅಚಾರ ಸರ್ವಕ್ಕೂ ಅಲ್ಲಿ ಪ್ರತ್ಯೇಕ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ, ಇದಿಷ್ಟು ಅಲ್ಲಿಂದ ತೊಗೊಂಡು ಶಿಫ್ಟ್ ಹಾಕೊಂಡ್ಬಿಟ್ರೆ. ಇದೇ ವಿಶ್ವ ಸಚ್ಚನಂತರ್ತಿಯರು ವಿದ್ಯಾಧಿರಾಜರೆಲ್ಲ ಈ ಕೆಲಸ ಮಾಡಿದ್ದಾರೆ. ಆಚಾರ ಹೇಳಿದ್ದೀರಲ್ಲ, ಒಂದು ಕಡೆ ಕಲೆಕ್ಟ್ ಮಾಡಿಬಿಟ್ಟು ವಿಶ್ವ ಸಹಸ್ರನಾಮ ಭಾಷ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಭಾಷ್ಯ ಅಂತ ಕರೆಯೋದಿಲ್ಲ, ಏನಂದ್ರೆ ವಿಶ್ವ ವ್ಯಾಖ್ಯಾನ ಅಂತ ಕರೆಯಬೇಕು. ಕರೆಯೋದಕ್ಕೆ ಭಾಷ್ಯ ಅಂತಲೇ ಕರೆದ್ರೆ, ಅದಕ್ಕೆ ಭಾಷ್ಯದ ಮಾತನ್ನು ಇಟ್ಟಿರೋದರಿಂದ ತಾವು ಬರೆದ ಭಾಷ್ಯ ಅಂತಲ್ಲ, ಅದಕ್ಕೆ ಭಾಷ್ಯದ ಮಾತನ್ನ ಅಲ್ಲಿಟ್ಟಿರೋದ್ರಿಂದ ಭಾಷ್ಯ ಅಂತ ಹೆಸರಾಯ್ತು. ಭಾಷ್ಯ ಅನ್ನೋ ಪದ ಉಪಯೋಗಿಸೋದು ಯಾರಿಗೆ ಉಪಯೋಗಿಸ್ಬೇಕು? ಆಚಾರ್ಯಗೊಬ್ಬರೇ. ಉಳಿದವರು ಟೀಕಾರ ಏನಾದರೂ ಟೀಕಾ ಅಂತ ಕರಿಬೇಕು, ಉಳಿದವರು ಏನು ಟಿಪ್ಪಣಿ ಅಂತ ಕರಿಬೇಕು. ಭಾಷ್ಯ ಅಂತ ಹೆಸರಿಲ್ಲ ಕಾರಣ ಅದೇ ಮಾತುಗಳನ್ನು ಇಟ್ಟಿದ್ದರಿಂದ ಭಾಷ್ಯ ಅಂತ ಹೆಸರಾಯಿತು. ವ್ಯಾಖ್ಯಾನ ವಿವರಣೆ, ಭಾಷ್ಯ ಅಂಬೋದು ಸೂತ್ರಕ್ಕೆ ಬಂದಾಗ ಭಾಷ್ಯ, ಶಾರ್ಟ್ ವಿವರಣೆ ಕಂಪ್ಲೀಟ್, ಉಳಿದಲ್ಲಿ ಎಕ್ಸ್ಪ್ಲನೇಷನ್. ಭಾಷ್ಯ ಅಂದರೆ ಇಂಟರ್ಪ್ರಿಟೇಷನ್, ಉಳಿದು ಎಕ್ಸ್ಪ್ಲನೇಷನ್. ಇಂಟರ್ಪ್ರಿಟೇಷನ್ ಬೇರೆ, ಎಕ್ಸ್ಪ್ಲನೇಷನ್ ಬೇರೆ. ಇಂಟರ್ಪ್ರಿಟೇಷನ್ ಅರ್ಥ ಮಾಡ್ತದೆ, ಎಕ್ಸ್ಪ್ಲನೇಷನ್ ವಿವರಣೆ ಕೊಡ್ತದೆ ಅಷ್ಟೇ, ಅರ್ಥ ಆಯ್ತಾ? ಈಗ ಇಂಟರ್ಪ್ರಿಟೇಷನ್ ಮಾಡಿದರೆ ಭಾಷ್ಯ. ಆ ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೇ ಸೂತ್ರಾನುಕಾರಿಭಿ ಸ್ವಪದಾನಿಜ ವರ್ಣ್ಯಂತೆ ಭಾಷ್ಯಂ ಭಾಷ್ಯ ವಿಧೋ ವಿಧು, ಭಾಷ್ಯದ ಲಕ್ಷಣ. ಸೊ ಇಂಟರ್ಪ್ರಿಟೇಷನ್ಗೂ ಕಾಮೆಂಟ್ರಿಗೂ ಡಿಫರೆನ್ಸ್ ಇದೆ. ಕಾಮೆಂಟ್ರಿ ಹೇಳ್ತಾನೆ, ನಡೆಯೋದು ಹೇಳ್ತಾರೆ ಅಷ್ಟೇ. ಆಟ ಆಡ್ತಾನೆ, ಅವನೇನು ಮಾಡಬೇಕು? ಅವನು ಆಟ ಆಡಬೇಕು, ಅವನು ರನ್ ಮಾಡ್ದ ಅಂತ ಹೇಳ್ತಾರೆ, ರನ್ ಅವ್ನು ಮಾಡಬೇಕು, ಇವನು ಆಟ ಮಾಡಿ ಹೇಳ್ತಾರೆ ಅಷ್ಟೇ. ಸೊ ಅಲ್ಲಿ ಆಟ ಪ್ಲೇಯರ್ ಬೇರೆ, ಕಾಮೆಂಟೇಟರ್ ಬೇರೆ, ಹಾಗೋ ಭಾಷ್ಯಕಾರರು ಬೇರೆ, ಟೀಕಾ ಟಿಪ್ಪಣಿಕಾರರು ಬೇರೆ. ತದಿದಂ ಗುಣಪೂರ್ತ್ಯೈ ವಾ ಸರ್ವಮಿತ್ಯೇವ ಶಬ್ದಿತಂ ಭಾವಿಭೂತ ಭವತ್ ಕಾಲೇಶು ಏಕರೂಪತಯಾ ಹರಿಹಿ ಸರ್ವದಾ ನಿತ್ಯ ಇತ್ತೇಷಾ ಅಂತ ಹೇಳೋದಕ್ಕೆ ನಿತ್ಯಂ ಅನ್ನೋ ಪದ ಆಚಾರ್ಯರಿಟ್ರು. ನಿತ್ಯಂ ಇತ್ತೇಷಾ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ, ಸರ್ವದಾ ನಿತ್ಯ ಅನ್ನೋ ಅರ್ಥದಲ್ಲಿ ಓಂಕಾರದ ವ್ಯಾಖ್ಯಾನ ಬಂದಿದೆ. ಸರ್ವಂ ಓಂಕಾರ ಏವ ಚ ಏವಾ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವಾ ಯಚ್ಚ ಅನ್ಯತ್. ಹಾಗೆ ಒಂದು ಪ್ರಶ್ನೆ ಬಂತು ಬಿಡಿ, ಹೇಗಿದ್ರೆ ಮೂರು ಕಾಲ ಸಂಬಂಧಪಟ್ಟಿದ್ದು ತಾನೆ, ಅದನ್ನು ಮೀರಿ ಅಕ್ಸ್ಪಾತಿದ್ದು ಬಿಟ್ಟರೆ ಅಂತ ಕೇಳಿದರೆ, ತ್ರಿಕಾಲ ತ್ರಿಕಾಲ ಅತೀತ ಎಲ್ಲ ಅದ್ರ ಕಾಲನೇ ದೇವರ ಅಧೀನಾಗಿರ್ಬೇಕಾದ್ರೆ ಉಳಿದೆಲ್ಲ ಏನಂತೆ ಗೊತ್ತಾಯ್ತಾ? ಹಿಂದಿನ ಕಾಲ ಮುಂದಿನ ಕಾಲ ಅಂತ ಹೇಳೋದಕ್ಕಿಂತ ಇಟ್ಟು ಒಟ್ಟಾಗಿ ದೇವರ ಕಾಲವೇ ದೇವರ ಅಧೀನ. ಅದಕ್ಕೆ ತ್ರಿಕಾಲಾತೀತ ತ್ರಿಕಾಲಾತೀತಂ ತದಪಿ ಓಂಕಾರ ಏವಾ ಯಚ್ಚ ಅನ್ಯತ್. ಇಂದು ಬಿಟ್ಟು ಏನು ಹೇಳ್ತಾರೋ ಎಲ್ಲ ದೇವರ ಅಧೀನ. ಇದು ಈಶಾವಾಸ್ಯಮಿದಂ ಸರ್ವಂ, ಸರ್ವಂ ಶಬ್ದಕ್ಕೂ ಅರ್ಥ ಮತ್ತೆ ಸರ್ವಂ ಏತದ್ ಬ್ರಹ್ಮ. ಇದನ್ನ ಇಟ್ಕೊಂಡ್ರು ಮತ್ತೆ ಅವರು ಸರ್ವಂ ನೋಡಿದ್ರೆ ಎಲ್ಲವೂ ಬ್ರಹ್ಮ, ಎಲ್ಲ ಜೀವರು ಬ್ರಹ್ಮ. ಈ ರೀತಿ ಅರ್ಥ ಮಾಡಿ ಎಲ್ಲಿ ಸಿಕ್ಕರೆ ಅಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಬಂದಿತ್ತಾಗುತ್ತೆ. ಈ ಪ್ರಸಂಗ ಬಂದಿರೋದೇನಿಲ್ಲಿ, ಎಲ್ಲವೂ ದೇವರಿಗೆ ಹೇಳ್ತಾ ಇದ್ದಾರೆ. ಸರ್ವಮ್ಮೆ ಏತದ್ ಎಲ್ಲವೂ ಪರಮಾತ್ಮನ ಅಧೀನ ಅಂತ ಹೇಳೋಕ್ಕೆ ಹೊರಟ್ರೆ ಎಲ್ಲವೂ ಕೂಡ ದೇವರೇ ಆದ್ರೆ ಅವೆಲ್ಲ ದೇವರೇ ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡ್ಬೇಕು ಅದಕ್ಕೆ? ಅಯಂ ಆತ್ಮ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ಈ ಆತ್ಮ ಇದ್ದಾನಲ್ಲ ಇವನು ಬ್ರಹ್ಮ, ಗುಣಪೂರ್ಣ ಪರಮಾತ್ಮ ಗುಣಪೂರ್ಣ. ಈ ಜೀವ ಅಯಂ ಅಂದರೆ ಇವನು, ಆತ್ಮ ಜೀವ ಇವನೇ ಬ್ರಹ್ಮ ಅಂತ ಇವರು ಅರ್ಥ ಮಾಡ್ಕೊಂಡ್ರು. ಅಯಂ ಆತ್ಮ ಈ ಜೀವ ಬ್ರಹ್ಮ ಅಂತ ಇವರ ಅರ್ಥ, ಅದರ್ಥ ಅಲ್ಲ. ಅಯಂ ಆತ್ಮ, ಆತ್ಮ ಶಬ್ದ ದೇವ್ರನ್ನ ಹೇಳುತ್ತೆ, ಅವನೊಬ್ಬನೇ ಗುಣಪೂರ್ಣ, ಇನ್ಯಾರು ಗುಣಪೂರ್ಣರಲ್ಲ. ಸೋಯಂ ಆತ್ಮ ಚತುಷ್ಪಾ, ಇವರು ನಾಲ್ಕು ರೂಪ ಇದೆ ಅಂತ ಹೇಳ್ತಾರೆ. ಯಾವುದು? ವಿಶ್ವ ತೈಜಸ ಪ್ರಾಜ್ಞಾ ತುರಿಯ. ಎಲ್ಲ ಅನಂತ ರೂಪ ಇದ್ರು ನಾಲ್ಕು ಯಾತಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಪ್ರಸಂಗ ಬಂದಿದ್ದು ಜಾಗ ಅವಸ್ಥೆಗಳ ಬಗ್ಗೆ ಹೇಳ್ತಿದ್ದಾರೆ, ನಾಲ್ಕು ಅವಸ್ಥೆಗಳ ಬಗ್ಗೆ ಹೇಳ್ತಿರೋದ್ರಿಂದ ನಾಲ್ಕು ರೂಪ ಇಲ್ಲಿ ಪ್ರಸಕ್ತವಾಗಿದೆ. ಅಲ್ಲಿ ಊಟ ಕೂತಾಗ ಬಿದ್ದು ಬಂತು ನಾರಾಯಣಾದಿ ರೂಪಗಳು, ಮತ್ತು ಭಕ್ಷ್ಯ ಭೋಜ್ಯ ಬಂದಾಗ ಬೇರೆ. ಆಯಾ ಪ್ರಸಂಗದಲ್ಲಿ ನಾಲ್ಕು ರೂಪ ಯಾವುದು ಅಂತ ತಿಳ್ಕೋಬೇಕು. ಸರ್ವದಾ ನಿತ್ಯ ಏಷಾ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ ಇತಿ ಬೃಹಸ್ಸಂಹಿತಾಯಾಮ್ ಓಮಿತ್ಯಾ ಕ್ರಿಯತೆ ಯಸ್ಮಾತ್ ಓಂಕಾರು ಅಸವತಃ ಪರಃ. ಆಗೊಂದು ಪ್ರಶ್ನೆ ಬಂತು, ಇಲ್ಲಿ ಓಂ ಅಂತಾರೆ, ಓಂಕಾರ ಅಂತಾರೆ ಏನು ಅಂತ ಕೇಳಿದರೆ, ಓಂ ಅಂದರೆ ನಾರಾಯಣ, ಓಂಕಾರ ಅಂದರೆ ನಾರಾಯಣ. ಯಾತಕ್ಕೆ ಓಮಿತಿ ಆಕ್ರಿಯತೆ? ಓಂ ಅಂತ ಕರೆಯೋದು ಯಾರನ್ನ? ನಾರಾಯಣನ ಒಬ್ಬನ್ನೇ. ಉಳಿದವ್ರನ್ನ ಯಾರು ಓಂ ಅಂತ ಕರಿಬಾರ್ದು, ಯಾಕೆ ಗುಣಪೂರ್ಣರಲ್ಲ ಆದ್ದರಿಂದ ಓಂ ಅಂತ ಕರಿಬಾರ್ದು ಅವ್ರನ್ನ. ಅದಕ್ಕೆ ಓಂಕಾರ, ಒಂದು ಓಂಕಾರ ವಚನಾದವನು ಪರಮಾತ್ಮ. ಓಂಕಾರ ಅಸೌ ಅತಃ ಪರಃ, ಆದ್ದರಿಂದ ಎಲ್ಲರಿಂದನೂ ಕೂಡ ಓಂ ಓಂ ಅಂತ ಕರೆಯಲ್ಪಡೋದ್ರಿಂದ ಅತಃ ಪರಃ, ಇವನು ಸರ್ವೋತ್ತಮ. ಸರ್ವತ್ವಮಿತಿ ಪೂರ್ಣತ್ವಂ, ಸರ್ವಶಬ್ದಕ್ಕೆ ಏನಂತ ಹೆಸರು? ಪೂರ್ಣ ಅಂತ ಹೆಸರು, ಪೂರ್ಣ ಅಂತ ಹೆಸರು. ವಾಸುದೇವ ಸರ್ವಂ ಅಂದರೆ ವಾಸುದೇವ ಪೂರ್ಣ ಅಂತ ಅರ್ಥ. ತತ್ ನ ಅನ್ಯಸ್ಯ ಹರಿಯಃ ಕ್ವಚಿತ್, ಇದು ಹರಿಯನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ. ಇಂಥ ಒಂದು ಪೂರ್ಣತ್ವ ಹರಿಯನ್ನು ಬಿಟ್ಟರೆ ಇನ್ಯಾವುದಕ್ಕೂ ಇಲ್ಲ. ಅದರಿಂದಾಗಿಯೇ ದೇವರಿಗೆ ಸರ್ವ ಸರ್ವ ಅಂತ ಕರೀತಾರೆ. ಓಮಿತ್ಯಾ ಸಾಮಾನ್ಯ ಹೇಳಬೇಕಾದ್ರೆ ಎಲ್ಲ ಅವರೇ ಒಂದು ಮಾತಾಡಿ ಉಪಯೋಗಿಸ್ತಾರೆ. ಎಲ್ಲ ಅವರೇ, ಎಲ್ಲ ಅವರೇ ಅಂತ ಎಲ್ಲರ ಪರಾಧೀನ, ಎಲ್ಲವೂ ಮಾಡಿದವರು ಅವರು. ಆ ರೀತಿ ಅರ್ಥ ಸಾಮಾನ್ಯ ಬರ್ತದೆ. ಎಲ್ಲ ಅವನೇ, ಎಲ್ಲ ಅವರೇ ಅಂತ ಹೇಳೋದಿಲ್ಲ, ಎಲ್ಲ ಒಂದೇ ಸಾಮಾನ್ಯ, ಎಲ್ಲ ಒಂದೇ ದೇವ್ರ ಬಗ್ಗೆ ಹೇಳ್ಬೇಕು, ಎಲ್ಲ ಒಂದೇ ಸರ್ವ ಅಂತ ಅರ್ಥ. ಅದಕ್ಕೆ ಪುರುಷ ಏವೇದಂ ಸರ್ವಂ, ಎಲ್ಲವೂ ಹಾಗೇನೆ. ಅದಕ್ಕೆ ಪುರುಷ ಏವೇದಂ ಸರ್ವಂ ವಾಸುದೇವ ಸರ್ವಂ ಸರ್ವಶರ್ವ ಮತ್ತು ದೇವರಿಗೆ ಸರ್ವ ಅಂತ ಹೆಸರು. ಸರ್ವ ಇತಿ ನೈರ್ಗುಣ್ಯೇ, ನೈರ್ಗುಣ್ಯ ಅನ್ನೋ ಗ್ರಂಥ ಹೇಳ್ತಾ ಇದೆ. ಸರ್ವಂ ಓಂಕಾರ ಏವ ಇತಿ ಅನ್ಯಸ್ಯ ಪೂರ್ಣತ್ವ ನಿವಾರಣ, ಓಂಕಾರನೇ ಸರ್ವ ಅಂತ ಹೇಳಿದ್ರಿಂದ ಉಳಿದವರು ಯಾರು ಸರ್ವ ಅಲ್ಲ. ಸರ್ವಗುಣ ಪೂರ್ಣತ್ವ ಅದಿಗಳಲ್ಲಿ ಮಹಾಲಕ್ಷ್ಮಿಗೂ ಏನಿಲ್ಲ, ವ್ಯಾಪ್ತಿ ಇದ್ದರೂ ಕೂಡ ಗುಣಪೂರ್ಣತ್ವ ಇಲ್ಲ, ಸರ್ವಗುಣ ಪೂರ್ಣತ್ವ ಇಲ್ಲ, ಆದ್ದರಿಂದ ಅವ್ರಿಗೂ ಇಲ್ಲ. ತ್ರಿಕಾಲಾತೀತ್ವತ್ವಂತ ತಸ್ಯೈವ, ಆದ್ದರಿಂದನೇ ತ್ರಿಕಾಲಾತೀತ್ವ ಇರೋದು ಯಾರಿಗೆ ಅವರೊಬ್ಬರಿಗೆ. ತ್ರಿಕಾಲ ಅತೀತನಾದ್ದರಿಂದನೇ ಕಾಲಗಳನ್ನು ಲೆಕ್ಕ ಹಾಕಬಾರ್ದು. ತ್ರಿಕಾಲಾತೀತನಿಗೆ ಇವತ್ತು ವರ್ಕರ್ಸ್ಗೆಲ್ಲ ಟೈಮ್ ಇದೆ, ವರ್ಕಿಂಗ್ ಅವರ್ಸ್ ಅಂತಿದೆ. ಓನರಿಗೆ ಅವರು ಯಾವಾಗ ಕೂತರೂ ಕೇಳಾಗಿಲ್ಲ, ಬರದೇ ಹೋದರೂ ಕೇಳಾಗಿಲ್ಲ. ತ್ರಿಕಾಲ ಅತೀತ. ಸೊ ಸ್ವಾಮಿತ್ವ ಇದ್ದಲ್ಲಿ ಮಾತ್ರ ಅತೀತತ್ವ ಬರೋದು. ದೇವರು ತ್ರಿಕಾಲಾತೀತ ಯಾತಕ್ಕೆ ಅಂದರೆ ಕಾಲಸ್ವಾಮಿ. ತ್ರಿಕಾಲಾತೀತ ತ್ವಂ ಚ ತಸ್ಯೈವ, ಅವನಿಗೆ ಮಾತ್ರನೇ. ಪ್ರಕೃತಿ ಇರಪಿ ತ್ರಿಕಾಲಾತೀತತ್ವಂ ವಿದ್ಯತೆ ಇತ್ಯನ್ಯತಿಥಿ ವಿಶೇಷಣಂ. ಹಾಗೆ ಪ್ರಕೃತಿಗೂ ಇದೆಯಲ್ಲ ಅಂತ ಕೇಳಿದರೆ ಇದೆ, ಆದರೆ ಇದು ಬಿಟ್ಟಿಲ್ಲ. ದೇವರನ್ನು ಬಿಟ್ಟು ತ್ರಿಕಾಲಾತೀತ್ವ ಅಲ್ಲ, ದೇವರ ಅಧೀನದಲ್ಲಿ ತ್ರಿಕಾಲಾತೀತ್ವ ಇದೆ. ಅದಕ್ಕೆ ಅನ್ಯತ್ ಅನ್ನೋ ಪದ ಉಪಯೋಗಿಸಿ ಅದನ್ನು ಸೇರಿಸಿಬಿಟ್ರು. ಪರಮಂ ಯೋ ಮಹದ್ ಬ್ರಹ್ಮ ತದೇವ ಬ್ರಹ್ಮ ಪರಮಂ ಕವೀನಾಂ ಪೂರ್ಣಮದ ಪೂರ್ಣಮಿದಂ ಇತ್ಯಾದಿಷು ಪ್ರಸಿದ್ಧಂಚ ಬ್ರಹ್ಮಣಃ ಪೂರ್ಣತ್ವಮಿತ್ಯಾಹ. ಎಲ್ಲೆಲ್ಲಿ ಪರಮಾತ್ಮ ಪೂರ್ಣತ್ವ ಬಂದಿದೆ ಅಂದರೆ ಪರಮಂ ಯೋ ಮಹದ್ ಬ್ರಹ್ಮ ಪರಮಂ ಯೋ ಮಹತ್ತ ಬಂದಾಗ ವಿಷ್ಣುದ ಹೇಳಿಬಿಟ್ಟರೆ ಪರಮಾತ್ಮ ಎಂತ ಕರೆದಿದ್ದಾರೆ, ಪರಮಂ ಬ್ರಹ್ಮ ಪರಿಪೂರ್ಣನಾದ ಪರಮಂ ಮಹದ್ ಬ್ರಹ್ಮ ಪರಿಪೂರ್ಣನಾದ ಮಹದ್ ಬ್ರಹ್ಮದ ನಾರಾಯಣ ಒಬ್ಬನೇ. ತದೇವ ಬ್ರಹ್ಮ ಪರಮಂ ಕವೀನಾಂ, ಬ್ರಹ್ಮ ಅಂದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಯಾರು ತಕ್ಷಣ ನೆನಪಿ ಬರ್ತಾರೆ, ಬ್ರಹ್ಮದೇವರಲ್ಲ ಸಾಕ್ಷಾತ್ ನಾರಾಯಣನೇ. ಜನ್ ಬ್ರಹ್ಮ ಜಿಜ್ಞಾಸ, ಚತುರ್ಗ ಬ್ರಹ್ಮ ಜಿಜ್ಞಾಸ ಅಲ್ಲ, ಅದು ಯಾರು ಜಿಜ್ಞಾಸ, ಗುಣಪೂರ್ಣ ಪರಮಾತ್ಮನ ಜಿಜ್ಞಾಸೆ. ಅದು ಜ್ಞಾನಿಗಳ ದೃಷ್ಟಿಯಲ್ಲಿ ಬ್ರಹ್ಮ ಅಂದರೆ ನಾರಾಯಣನೇ. ತದೇವ ಬ್ರಹ್ಮ ಪರಮಂ ಕವೀನಾಂ, ಕವಿಗಳು ಅಂದರೆ ಜ್ಞಾನಿಗಳು. ಪೂರ್ಣಪದ ಪೂರ್ಣಭಿದಂ ಇತ್ಯಾದಿಷು ಪ್ರಸಿದ್ಧಂಚ ಬ್ರಹ್ಮಣ ಪೂರ್ಣೋತ್ತಮಿತ್ಯಾಹ. ಮತ್ತು ಓಂಕಾರದ ಅರ್ಥನೇ ಬಂದಿರೋದು, ಪೂರ್ಣಪದ ಪೂರ್ಣಭಿದಂ ಪೂರ್ಣಾತ್ ಪೂರ್ಣಮೋದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಅವಶಿಷ್ಯತೆ ಪೂರ್ತಿ ವಾಕ್ಯ. ಇತ್ಯಾಹ ಸರ್ವಂ ಹಿ ಏತದ್ ಬ್ರಹ್ಮ ಇತಿ, ಎಲ್ಲವೂ ಬ್ರಹ್ಮವೇ ಆಗಿದೆ. ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು ಸ್ಥಿತ್ವಾ ಆದಾನಾದಿಕರ್ತ ಯೋಯಂ ಕಶ್ಚಿತ್ ಪ್ರತೀಯತೆ. ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು ಸ್ಥಿತ್ವಾ ಆದಾನಾದಿಕರ್ತ ಯೋ ಅಯಂ ಕಶ್ಚಿತ್ ಪ್ರತೀಯತೆ. ಅಯಂ ಅಂದರೆ ಯಾರು, ಅಯಮಾತ್ಮ ಬ್ರಹ್ಮಾತ್ಮ ಅಂತಲ್ಲ, ಅದಕ್ಕೆ ಅರ್ಥ ಇದೆ. ಅಯಂ ಅಂದರೆ ಶ್ರೀ ಬ್ರಹ್ಮಾದಿ ಸಕಲದ ಸಕಲದ ದೇಹಗಳಲ್ಲೂ ಕೂಡ ಸ್ಥಿತ್ವ ನೆಲೆಸಿದ್ದು ಆದಾನಾದಿಕರ್ತ. ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಆದಾನ ತಗೊಳ್ಳೋದು, ಕುಡಿದ್ದೆಲ್ಲ ಆದಾನ ಇತ್ಯಾದಿಗಳು ತಗೊಳ್ಳೋದು, ಕೊಡೋದು, ಅಪಾದಾನ ಕೊಡೋದು ಇತ್ಯಾದಿ. ಯೋಯಂ ಕಶ್ಚಿತ್ ಪ್ರತೀಯತೆ, ಅವನು ಯಾರು ಅಂದರೆ ನಾರಾಯಣನೇ. ಜೀವಾನಾಮ ಅಸ್ವಾತಂತ್ರ ದರ್ಶನ, ಒಬ್ಬನು ತಗೊಂಡ ಅಂದರೆ ಒಳಗಿದ್ದ ದೇವರು ತಗೊಳ್ಳೋಕ್ಕಾಯ್ತು, ಅದೇ ರೀತಿಯಲ್ಲಿ ಒಬ್ಬನು ಕೊಟ್ಟ ಅಂದರೆ ಒಳಗಿದ್ದ ದೇವರು ಕೊಟ್ಟ ಅಂತ ಅರ್ಥ. ಸೊ ಆದಾನಾದಿ ಸರ್ವ ಕಾರಣ ಪರಮಾತ್ಮನೇ. ಅದಕ್ಕೇನೆ ಕೊಡೋರು ನೀ ಹೊಡೆಯೋ ನೀನಲ್ಲ, ಹೊಡೆಸ್ಕೊಳ್ಳೋ ನಾನಲ್ಲ ಅಂತ ಬರಬಾರ್ದು ಬೆಳಬಾರ್ದು ಹೇಳಬೇಕಾದ್ರೆ ಆದಾನಾದಿ ಕರ್ತೃತ್ವ ಯಾರಿಗಿದೆ, ನಿನಗೆಲ್ಲಿದೆ ಅಂತ ಹೇಳಿ, ನಿನಗಿಲ್ಲ. ಈಗ ಜೀವಾನಾಮ ಅಸ್ವಾತಂತ್ರ ದರ್ಶನ ಸೋಪಿ ಸಯೇವೇತ್ಯ ದರ್ಶ ಇದೆ. ಆದ್ದರಿಂದ ಜೀವನಿಗೆ ಅಸ್ವಾತಂತ್ರ್ಯ ಇರೋದ್ರಿಂದ ಯಾರೋನು ಆದಾನಾದಿಕರ್ತ ಜೀವನ ನಾರಾಯಣ ಹೊರತಿವನಲ್ಲ, ಅಯಂ ಆತ್ಮ ಅಂದರೆ ಆದಾನಾದಿಕರ್ತ ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಆದಾನಾದಿಕರ್ತ. ಪೂರ್ಣಸ್ತು ಹರಿರೇವೈಕೋ ನಾಣ್ಯತ್ ಪೂರ್ಣಂ ಕದಾಚನ ವಿನಾಚ ಪ್ರಕೃತಿ ನಾ ಪ್ರಕೃತಿ ನಾಣ್ಯತ್ ಕಾಲಾತೀತಂ ಪರಾತ್ಮನಃ. ಪೂರ್ಣಸ್ತು ಹರಿರೇವೈಕ, ಇದಿಷ್ಟಕ್ಕೂ ಅರ್ಥ ಹೇಳ್ತಕ್ಕಂಥ ಹರಿವಂಶದ ಮಾತುಗಳು. ಹರಿವಂಶದಲ್ಲಿ ವಿಷ್ಣು ಸಿಗುತ್ತೆ ನೋಡಿ ಅಂತ ತೋರಿಸ್ತಾರೆ. ಪೂರ್ಣಸ್ತು ಹರಿರೇವೈಕ ನಾ ಅನ್ಯತ್ ಪೂರ್ಣಂ ಕದಾಚನ, ಹರಿವೊಬ್ಬನೇ ಪೂರ್ಣ, ಉಳಿದವರು ಯಾರೂ ಕೂಡ ಪೂರ್ಣರಲ್ಲ. ವಿನಾಚ ಪ್ರಕೃತಿ ನಾಣ್ಯತ್ ಕಾಲಾತೀತಂ ಪರಾತ್ಮನಃ, ಪ್ರಕೃತಿ ಒಂದು ಬಿಟ್ಟರೆ ಉಳಿದೆಲ್ಲ ಕಾಲಾತೀತ ಅಂತ ಯಾವುದೂ ಕರಿಬಾರ್ದು. ಪ್ರಕೃತಿ ಕಾಲಾತೀತಗಳು ಸ್ವಾತಂತ್ರ್ಯ ಇಲ್ಲ, ಕಾಲಾತೀತ ಅಂತ ಇದ್ದರೂ ಕೂಡ ಮಹಾಲಕ್ಷ್ಮಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದ್ದು ಉಳಿದೆಲ್ಲ ಇದೆ. ಉಳಿದವರಿಗೆ ಅದು ಕಾಲಾತೀತತ್ವನೇ ಇಲ್ಲ. ಬ್ರಹ್ಮದೇವ್ರು ವೆಕೇಟ್ ಮಾಡಬೇಕು, 100 ವರ್ಷ ಬ್ರಹ್ಮದೇವ್ರು ಯೋಚನೆ ಮಾಡ್ತಾರಂತೆ, ನನಗೆ ಕಾಲ 50 ವರ್ಷ ಆಗಿಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾರಂತೆ ಭಾಗವತರು ಹೇಳ್ತಾರೆ. ಅಂದರೆ ಅವ್ರಿಗೇನಿದೆ, ಕಾಲದ ರೆಸ್ಟ್ರಿಕ್ಷನ್ ಇದೆ, ಮಹಾಲಕ್ಷ್ಮಿಗೆ ಅದಿಲ್ಲ. ಆದರೆ ದೇವರಿಗೆ ಸ್ವಾತಂತ್ರ್ಯ ಇದೆ, ಮಹಾಲಕ್ಷ್ಮಿ ಸ್ವಾತಂತ್ರ್ಯ ಇಲ್ಲ. ಒಬ್ಬರಿಗೆ ಒಂದು ಮಿಸ್ ಆಗ್ತಾ ಬರುತ್ತೆ. ಕಾಲಾತೀತಂ ಪರಾತ್ಮನಃ ಪರಮಾತ್ಮನಃ. ಪರ ಪರಮ, ಪರಾತ್ಮ ಪರಮಾತ್ಮ, ಪರ ಅಂದ್ರೂ ಒಂದೇ, ಪರಮ ಅಂದ್ರೂ ಒಂದೇ. ನಾಣ್ಯತ್ ಕಾಲಾತೀತಂ ಪರಾತ್ಮನಃ, ಪರಾತ್ಮನಃ ಅನ್ಯತ್ ನಾ ಕಾಲಾತೀತಂ ಅನ್ಯತ್. ಪರಮಾತ್ಮನ ಬಿಟ್ಟರೆ ಇನ್ಯಾವುದು ಕಾಲಾತೀತ ಅಲ್ಲ, ಮಹಾಲಕ್ಷ್ಮಿ ಕಾಲಾತೀತರಲ್ಲ, ಸ್ವತಂತ್ರರಲ್ಲ. ಕಾಲಶ್ಚೈವ ದಿಶೋ ವೇದಾ ಪ್ರಕೃತ್ಯಾತ್ಮನ ಈ ರೀತಾ ಅಭಿಮಾನತ್ವಜೀವಾನಾಂ ನಕಾಲಾತೀತತಾ ಭವೇತ್. ಕಾಲಶ್ಚೈವ ದಿಶಃ ವೇದಾಃ ಪ್ರಕೃತ್ಯಾತ್ಮನ ಆತ್ಮನ ಈರಿತ. ಕಾಲಾಭಿಮಾನಿ, ದಿಶಃ ದಿಗಭಿಮಾನಿ, ವೇದ ವೇದಾಭಿಮಾನಿ, ಮಹಾಲಕ್ಷ್ಮಿನೇ ಮತ್ತು ಜಲಪ್ರಕೃತಿ ಅಭಿಮಾನಿ. ಮಹಾಲಕ್ಷ್ಮಿಗೆ ಎಷ್ಟು ವಿಶೇಷವಾದ ಮಹತ್ವ ಇದೆ. ಕಾಲನಿಯಾಮಕತ್ವ ಇದೆ, ದಿಗ್ನಿಯಾಮಕತ್ವ ಇದೆ, ವೇದ ನಿಯಾಮಕತ್ವ ಇದೆ. ವೇದಾಭಿಮಾನಿ ಮಹಾಲಕ್ಷ್ಮಿ, ಗೊತ್ತಾಯ್ತಾ? ಕಾಲಾಭಿಮಾನಿ ಮುಖ್ಯವಾಗಿ ಮಹಾಲಕ್ಷ್ಮಿ, ಆಮೇಲೆ ದಿಗ್ಗಭಿಮಾನಿ ಮಹಾಲಕ್ಷ್ಮಿನೇ. ಯಾಕೆ ಅವ್ಯಾಕೃತ ಆಕಾಶ, ದಿಕ್ಕು ಅಂದರೆ ಅವ್ಯಾಕೃತ ಆಕಾಶ ಅಂತ ಅರ್ಥ. ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ಮಹಾಲಕ್ಷ್ಮಿನೇ. ಪ್ರಕೃತಿ ಅಂದರೆ ನೋಡದಾರ ಪ್ರಕೃತಿ, ಎಲ್ಲರ ಸ್ವಾಮಿಯಾರು ಮಹಾಲಕ್ಷ್ಮಿನೇ. ಅಭಿಮಾನಾತ್ತು ಜೀವಾನಾಂ ನ ಕಾಲಾತೀತತಾ ಭವೇತ್. ಜೀವರಿಗೆ ಕಾಲಾತೀತತೆ ಯಾತಕ್ಕಿಲ್ಲ ಅಂದರೆ ಕಾಲದ ಅಭಿಮಾನ ಇದೆ. ಓ, ಕಾಲದ ಅಧೀನತ ಅನುಭವ ಬಂದುಬಿಟ್ಟಿದೆ ಅವನಿಗೀಗ. ದಿಗಧೀನ, ಕಾಲಾಧೀನ, ವೇದಾಧೀನನಾಗಿರೋದ್ರಿಂದಾಗಿನೇ ಆ ಜೀವನಿಗೇನಿಲ್ಲ, ಕಾಲಾತೀತತ್ವ ಇಲ್ಲ. ಮುಕ್ತಾರಾಮಪಿ ಪೂರ್ವತ್ರ ಕಾಲ ಸಂಬಂಧ ಈರಿತ. ಮುಕ್ತರಿ ಮತ್ತು ಕಾಲ ಇಲ್ಲ, ಯಾತಕ್ಕೆ? ಕಾಲ ಬರೋದು ಯಾವಾಗ, ಎಂದು ಅಂತ ಪ್ರಶ್ನೆ ಬಂದು. ಯಾವಾಗಲೂ ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್ ಬಂದಮೇಲೆ ಏನಿಲ್ಲ, ಕಾಲದ ಪ್ರಶ್ನೆ ಬರಲಿಲ್ಲ. ಆಮೇಲೆ ಮುಂದೆ ಹೇಳ್ತಾರೆ, ಮುಕ್ತರಿಗೆ ಅದಿಲ್ಲ, ಕಾಲದ ಪ್ರಶ್ನೆ ಇಲ್ಲದೆ ಹೋದರೂ ಕೂಡ ಮೊದಲು ಯಾವಾಗಿತ್ತು ಅವರಿಗೆ, ಸಂಸಾರಾವಸ್ಥೆಯಲ್ಲಿ ಇತ್ತ. ಆದ್ದರಿಂದ ಅವ್ರು ಪೂರ್ವಿತ ಕಾರ್ತಿ ಕಾಲಾತೀತರಲ್ಲ ಅವರು. ಒಂದು ಕಾಲಕ್ಕೆ ದೋಷ ಇದ್ದಿದ್ದರಿಂದ ಒಂದ್ಸಲ ಜೈಲಿಗೆ ಹೋಗಿ ಬಂದವನು, ಅದು ಹೋಗೋದೇ ಹೆಸರು ಕೊನೆಗೆ ಕೂಡ. ಜೈಲಿಗೆ ಹೋಗಿ ಬಂದವನು ಯಾವ ಸಂಸಾರ ಇದ್ದವರು, ರೆಕಾರ್ಡ್ ಆಗಿಬಿಟ್ಟಿದೆ. ಆದ್ದರಿಂದ ಎಂದೂ ಕೂಡ ಅವರಿಗೆ ಇಂಥ ಕಾಲಾತೀತ ಬರಲಿಲ್ಲ. ಅದು ಓಂ ಅಂತ ಕರಿಬಾರದು ಲಕ್ಷ್ಮೀನ ಕೂಡ, ಯಾತಕ್ಕೆ? ಗುಣಪೂರ್ಣತ್ವ ಇಲ್ಲಲ್ಲ. ಗುಣಪೂರ್ಣತ್ವ ಮುಖ್ಯವಾದ ಕಾರಣ. ಕಾಲ ಬರೀ ಕಾಲಾತೀತತ್ವ ಕಾರಣ, ಗುಣಪೂರ್ಣತ್ವ ಕಾರಣ. ಆದ್ದರಿಂದ ಗುಣಪೂರ್ಣತ್ವ ಇದ್ದು ಕಾಲಾತೀತತ್ವ ಇದ್ದರೆ ಓಂ ಅನ್ನಬೇಕು. ಬರೀ ಕಾಲಾತೀತಕ್ಕೆ ಓಂ ಅಂತ ಕರೆಯಾಗಿಲ್ಲ. ಅದಕ್ಕೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿದರೆ ಓಂ ಮಹಾಲಕ್ಷ್ಮಿಗಲ್ಲ, ಓಂ ನಾರಾಯಣನಿಗಲ್ಲ. ಓಂ ಅಂದರೆ ನಾರಾಯಣ, ಓಂ ಶ್ರೀ ಗಣೇಶಾಯ ನಮಃ, ಓಂ ಅಂದರೆ ನಾರಾಯಣ. ಮತ್ತೆ ಎಷ್ಟು ಎಲ್ಲಿದೆ ಗುಣಪೂರ್ಣತ್ವ? ಅನಂತ ಗುಣಪೂರ್ಣತ್ವ ಇಲ್ಲೇ ಇಲ್ಲಲ್ಲ. ಫಸ್ಟ್ ಪರಾಧೀನತ್ವ ಪ್ರಶ್ನೆನೇ ಬರಲಿಲ್ಲ, ಇಲ್ಲೇ ಇಲ್ಲ. ಇದ್ರೆ ತಾನೇ ಯಾರ್ದು ಅಂತ ಪ್ರಶ್ನೆ ಬರೋದು. ಇಲ್ಲದ ವಸ್ತು ಯಾರ ಅಧೀನ? ಅದು ವ್ಯಾಪ್ತಿ ಇದೆ, ಅದು ಮಹಾನ್ ಪರಮಾತ್ಮನ ಅಧೀನ, ಗೊತ್ತಾಯ್ತಾ? ಆದರೆ ಗುಣಪೂರ್ಣತ್ವ ಅಧೀನ ಅಂತ ಕರಿಬಾರ್ದು. ಯಾತಕ್ಕೆ? ಗುಣಪೂರ್ಣತ್ವ ಇಲ್ಲೇ ಇಲ್ಲ. ಆದ್ದರಿಂದ ಮತ್ತು ಇಷ್ಟು ಗುಣಗಳು ದೇವರ ಅಧೀನ, ಅದು ಹೇಳಿ. ಇರಷ್ಟು ಗುಣ ದೇವರ ಅಧೀನ, ಗುಣಪೂರ್ಣತ್ವ ಅಂಬೋದು ಇಲ್ಲೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ವ್ಯತ್ಯಾಸ ಇದೆ ಆ ಮಾತಿಗೆ. ಉಕ್ತಾನಾಮಪಿ ಪೂರ್ವತ್ರ ಕಾಲ ಸಂಬಂಧ ಈರಿತ. ಪೂರ್ಣತ್ವಂಚ ಸದಾ ವಿಷ್ಣೋ ಪ್ರಸಿದ್ಧಂ ಸರ್ವವೇದತಃ. ಮುಕ್ತಾನಾಮಿಪಿ ಪೂರ್ವತ್ರ ಕಾಲ ಸಂಬಂಧ ಈರಿತ. ಮುಕ್ತರಿಗೂ ಕೂಡ ಹಿಂದೆ ಕಾಲ ಸಂಬಂಧ ಇತ್ತಲ್ಲ, ಆದ್ದರಿಂದ ಅವರು ಕೂಡ ಕಾಲಾತೀತರಲ್ಲ. ಪೂರ್ಣತ್ವಂಚ ಸದಾ ವಿಷ್ಣೋ ಪ್ರಸಿದ್ಧಂ ಸರ್ವವೇದತಃ. ಹೇಳಬಾರ್ದು, ಹೇಳಿದರೆ ಮತ್ತೆ ಗುಣಪೂರ್ಣತ್ವ ಆಗಲಿಲ್ಲ. ಅದು ಅಬ್ಸಲ್ಯೂಟ್ ಆದರೆ ಮಾತ್ರ ಗುಣಪೂರ್ಣತ್ವ. ಅದಕ್ಕೆ ನಾರಾಯಣಂ ಗುಣೈಸರ್ವೇ ಇರುವುದಿನ ನಮ್ಮ ಬೇರೆ ಲಕ್ಷ್ಮೀದೇವಿಯಲ್ಲಿ ಅತಿವ್ಯಾಪ್ತಿ ಬರಲಿಲ್ಲ. ಅದಕ್ಕೆ ಸರ್ವಗುಣಪೂರ್ಣತ್ವ ಇಲ್ಲ, ಅದರಿಂದಾಗೇನೆ ಬರಲಿಲ್ಲ. ಪೂರ್ಣತ್ವಂಚ ಸದಾ ವಿಷ್ಣು ಪ್ರಸಿದ್ಧಂ ಸರ್ವವೇದತಃ. ಅದೆಲ್ಲ ಹೇಳ್ತೀರಿ, ವಿಷ್ಣುವಿಗೆ ಪೂರ್ಣತ್ವ ಯಾಕೆ ಒಪ್ಪಬೇಕು ಅಂದರೆ ಸರ್ವವೇದತಃ ಎಲ್ಲ ವೇದಗಳು ಓಂ ಅಂತಲೇ ಹೇಳ್ತಿರೋದ್ರಿಂದ ವಿಷ್ಣುವಿಗೆ ಅದನ್ನು ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಉಳಿದವ್ರಿಗೆ ಹೇಳಬಾರ್ದು ಅಂಬೋದು ಎಷ್ಟು ಮುಖ್ಯನೋ, ವಿಷ್ಣುವಿಗೆ ಹೇಳದೇ ಇರಬಾರ್ದು ಅಂಬೋದು ಅಷ್ಟೇ ಮುಖ್ಯ. ಸೋಯಂ ವಿಷ್ಣು ರಮ ಬ್ರಹ್ಮ ರುದ್ರಾನ ನೋಡಿ, ಮತ್ತೆ ವಿಷ್ಣು ರಮ, ವಿಷ್ಣು ರಮ, ವಿಷ್ಣು ರಮ ಆಯಿತು. ಯಾತಕ್ಕೆ? ವಿಸರ್ಗ ಬಂದಿದೆ, ಅದೆಲ್ಲ ನೆನಪಿಟ್ಕೊಂಡು ಒಂದು ಕಡೆ ಬಂದಮೇಲೆ ಎಲ್ಲ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು ಅದನ್ನು. ಸೋಯಂ ಬಿಡಿಸ್ಬೇಕಾದ್ರೆ ವಿಷ್ಣು ರಮ ಅಂತ ಬಿಡಿಸ್ಬೇಕು, ಓದಬೇಕಾದ್ರೆ ವಿಷ್ಣು ರಮ ಸಂಧಿ ಆಗತ್ತಾಗ. ವಿಷ್ಣು ರಮ ಬ್ರಹ್ಮ ರುದ್ರ ಅನಂತ ದಿಗಸ್ಸದ, ಸರ್ವತ್ರ ವ್ಯಾಪ್ತ ಅಂದ್ರೆ ಏನರ್ಥ? ರಮ ಬ್ರಹ್ಮ ರುದ್ರ ಅನಂತ, ಅನಂತಾದಿಗ, ಅನಂತ ಮೊದಲಾದವರೊಳಗಿದ್ದಾನೆ. ಅನಂತಾದಿಗ, ಅನಂತ ಅಂದರೆ ಶೇಷದೇವರು, ರುದ್ರ ರುದ್ರ, ಬ್ರಹ್ಮ ಬ್ರಹ್ಮದೇವರು, ರಮ ರಮಾದೇವಿ, ಆದಿ ಶಬ್ದದಿಂದ ಎಲ್ಲರೂ ಬಂದವರು. ಸದಾ ಮತ್ತೆ ರಮಾ ಬ್ರಹ್ಮ, ಸದಾ ಬ್ರಹ್ಮ ಬ್ರಹ್ಮಾದಿಗ ಯಾವಾಗಲೂ, ಅದು ಯಾವಾಗಲೂ ಅಂದರೆ ಭೂತ ಹೋಗಿ ಭಗವತ್ ಪ್ರಭು, ಅದೇ ಅರ್ಥ. ಆದಾನಾಥ್, ಆದಾನಾಥ್, ಅದೇ ಅದು ವಿಷ್ಣು ಸಹಸ್ರ ಮಹತ್ವ ಬಂತು ಅಂದರೆ ಆ ಒಂದು ಪದ ಚಿಂತನೆ ಮಾಡಿದರೆ ಇಡೀ ಮಾಂಡೂಕೋಪನಿಷತ್ ಚಿಂತನೆ ಬಂದ್ಬಿಡುತ್ತೆ. ಭೂತ ಹೋಗಿ ಹೋತ್ರ ಒಂದೇ ಒಂದು ಪದದಿಂದ ಮಾಂಡೂಕದ ಪೂರ್ತಿ ಚಿಂತನೆ ಬರೋದರಿಂದ ವಿಷ್ಣು ಸಹಸ್ರ ನಾವು ಸರಿಯಾಗಿ ತಿಳ್ಕೊಂಡಾಗ ಸಕಲ ಶಾಸ್ತ್ರಗಳು ಪಾರಾಯಣ ಮಾಡೋದು ಪುಣ್ಯ ಬರುತ್ತೆ. ಏನಿರಬೇಕಾಗಿಲ್ಲ, ಯಾಕೆಂದ್ರೆ ಸಮ ಆದ್ದರಿಂದ ಸಮರಲ್ಲಿ ಯಾರು ಮೊದಲು ಬಂದರೂ ದೋಷ ಇಲ್ಲ, ಸಮರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಏನೇ ಆದರೂ ಸ್ವಾಮಿ ವಾಯು ಬ್ರಹ್ಮದೇವರು ಸಮ ಅಂತ ಹೇಳ್ತೀವಿ, ಮುಂದೆ ಆ್ಯಕ್ಚುಲಿ ವಾಯುದೇವರು ಬ್ರಹ್ಮದೇವರಾಗಿ ಆದರೂ ಕೂಡ ಸಮ. ಎಲ್ಲಿ ವಾಯು ಅಂತ ಹೇಳ್ತೇವೆ ಅಲ್ಲಿ ಬ್ರಹ್ಮ ಅಂತ ಅರ್ಥ. ಬ್ರಹ್ಮ ಅಂದರೆ ವಾಯು ಅಂತ ಆಚಾರ್ಯ ನಿರ್ಣಯ ಹೇಳಿಬಿಟ್ಟಿದ್ದಾರೆ. ಏಕೋ ರುದ್ರಸ್ ತಥಾ ಶೇಷ, ನಿರ್ಣಯ ಮೊದಲನೇ ಅಧ್ಯಾಯದ ಮಾತು. ಆದ್ದರಿಂದ ಎಲ್ಲಿ ರುದ್ರಸ ಗುಣ ಹೇಳಿ, ಮುಕ್ತಿಯಲ್ಲಿ ರುದ್ರ ಅಂತ ಹೇಳಿಬಿಟ್ಟು ಮುಕ್ತಿ ರುದ್ರದೇವರು ಇಲ್ಲೇ ಇಲ್ಲ, ಶೇಷ ಅಂತ ಅರ್ಥ. ಆ ದೋಷ ಆ ಒಂದು ವ್ಯವಸ್ಥೆ ಇರೋದ್ರಿಂದ ಎಂದು ತಪ್ಪಾಗಲಿಲ್ಲ ಅದು ಸದಾ. ಅದು ಅಷ್ಟೇ, ಓಂ ಅಂದರೆ ದೇವ್ರ ಹೆಸರು ಮೊದಲದು. ಓಂ ಅಂದರೆ ದೇವ್ರ ಹೆಸರು, ಓಂ ಮೊದಲು ದೇವರ ಸ್ಮರಣೆ ಮಾಡಿ ರಾಯ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಮೊದಲು ಓಂ, ಆಚಾರ ಬಿಡುತ್ತೆ. ತತ್ರ ಸರ್ವಂತ್ರ ಸರ್ವೇಶು ಮಂತ್ರೇಶು ವಾಚ್ಯಸ್ತಾರೇಣ ಕೇಶವ. ಓಂಕಾರ ಇಲ್ಲದೆ ಮಂತ್ರ ಇಲ್ಲ, ಗಂಡಸರ ಓಂಕಾರ ಇಲ್ಲದೆ ಮಂತ್ರ ಹೇಳಬಾರದು. ಓಂಕಾರ ಅಂದರೆ ನಾರಾಯಣ, ಶ್ರೀಕಾರ ನಾರಾಯಣ, ಅದು ಹೆಂಗಸರು ಶ್ರೀಮಂತ ಹೇಳಿದಾಗ ನಾರಾಯಣ. ಸೊ ಯಾವುದೇ ಮಂತ್ರ ಹೇಳಿದಾಗಲೂ ಮೊದಲು ಯಾರು ಸ್ಮರಣೆ ಮಾಡಬೇಕು? ದೇವರು ಸ್ಮರಣೆ ಮಾಡಬೇಕು. ಅದಕ್ಕಿಂತ ರಾಯರಿಗೆ ಮಹಾಲಕ್ಷ್ಮಿಗೆ ಓಂಕಾರ ಇಲ್ಲ ಅಂದಮೇಲೆ ಇನ್ನು ಆಚಾರ್ಯನಿಗೆ ಯಾರಿಗೂ ಓಂಕಾರ ಇಲ್ಲ. ಓಂಕಾರ ಇರೋದು ಯಾತಕ್ಕೆ ಅಂದರೆ ಮೊದಲು ಕೊನೆಗೆ ಎರಡು ಕಡೆ ಹೇಳಬೇಕು, ಓಂ ನಮೋ ನಾರಾಯಣಾಯ ಓಂ. ಯಾತಕ್ಕೆ ಅಂದರೆ ಇಬ್ಬ ಎರಡು ನಾರಾಯಣ ಮಧ್ಯೆ ಇವರೆಲ್ಲ ಇದ್ದಾರೆ, ಗೊತ್ತಾಯ್ತು. ನಾರಾಯಣ ಅಲ್ಟಿಮೇಟ್, ಅದಕ್ಕಾಗಿ ಆ ಓಂಕಾರ ಎರಡು ಸರ್ತಿ ಬರೋದಕ್ಕೆ ಅದು ಕಾರಣ, ಅವ್ರ ಮಧ್ಯೆ ಇದ್ದಾರೆ ಅಂತ ಅನುಸಂಧಾನ ಮಾಡೋದಕ್ಕೆ ಅದು ಬಂದಿರೋದು. ಎಲ್ಲಿ ಅಷ್ಟೇ ಅಲ್ಲ, ಇನ್ನೂ ಬೇರೆ ಮೇಲಿನ ದೇವತೆಗಳೆಲ್ಲ ಇದ್ದಾರೆ, ಇಬ್ಬರೇ ಅಲ್ಲ. ಮತ್ತೆ ಎಲ್ಲ ಯಾಕೆ ಹೇಳೋದಿಲ್ಲ ಅಂದ್ರೆ ಎರಡು ಹೇಳೋದಕ್ಕೆ ಟೈಮ್ ಆಗಲ್ಲ ಅಂಥೇಳಿ ಬಿಟ್ಟೇ ಬಿಡ್ತಾರೆ ಕೊನೆಗೆ. ಅದಕ್ಕೆ ಹೇಳಿದಾರೆ ಅಷ್ಟೇ, ಯಾವುದೇ ಹೇಳಬೇಕಾದ್ರೆ ಪೂರ್ತಿ ಹೇಳಬೇಕಾದ್ರೆ ಗಣೇಶ ಅಂತರ್ಗತ ವಿಶ್ವಂಭರ ಅಂತ ಹೇಳಬಾರ್ದು, ಭಾರತೀಯ ನೋಡಬೇಕು ಅಷ್ಟು ಹೇಳಬಾರ್ದು. ಮತ್ತೆ ಗಣೇಶನ ಮೇಲಿರೋರೆಲ್ಲ ಇದ್ದಾರೆ, ಅಷ್ಟು ಚಿತ್ರ ಮಾಡಬೇಕು, ಇಲ್ಲರೂ ದಾರಿ ದೊಡ್ಡದಾಗಿಬಿಡತ್ತೆ ಅಂಥೇಳಿ ಅಷ್ಟು ಮಿನಿಮಮ್ ಹೇಳಿಬಿಟ್ರು. ಮಿನಿಮಮ್ ಅಷ್ಟು ಕಾನ್ಸೆಪ್ಟ್ ಇರಲೇಬೇಕು ಅಂತ ಹೇಳಿದರು. ಅದೇ ರೀತಿ ಪಿತೃಂತರ ಅದೆಲ್ಲ ಹೇಳಬೇಕು ನ್ಯಾಯವಾಗಿ, ಹೇಳೋಕ್ಕಾಗಲ್ಲ ಇಷ್ಟೇ ಜಾಸ್ತಿ ಆಗಿಬಿಟ್ಟಿರ್ತಾರೆ. ಹೊಸೊಂಥರ ಹೇಳೋತ್ತಿರ ಬಜೆಟ್ ಆಗಿರ್ತದೆ, ಆದ್ದರಿಂದ ಮಿನಿಮಮ್ ಹೇಳ್ತಾರೆ, ಜಾಸ್ತಿ ಹೇಳೋದಿಲ್ಲ. ಅನುಸಂಧಾನ ಕ್ರಮ ಆಗಿರಬೇಕು, ಮನಸ್ಸಲ್ಲಿ ಮಾತ್ರ ಭಾವನೆ ಇರಲೇಬೇಕು. ಪೂರ್ಣಸ್ತು ಹರಿರೇ ವೈಕೋ ನಾಣ್ಯತ್, ಅದಕ್ಕೆ ಎಲ್ಲ ಬರೀ ತ್ರೂ ಪ್ರಾಪರ್ ಚಾನಲ್ ಅಂದ್ಬಿಡ್ತಾರೆ ಅಷ್ಟೇ. ಎಲ್ಲ ಬರೀತಾ ಕೊಡೋಕ್ಕಾಗದೆ ಹೋದಾಗ ಏನು ಬರೀತಾರೆ? ತ್ರೂ ಪ್ರಾಪರ್ ಅಂಡರ್ಸ್ಟುಂಡ್, ಏನೇನಿದೆ ಅದೆಲ್ಲ ಹೇಳ್ಕೊಂಡು ಹೋಗ್ರಿ ಅಂತ ಅರ್ಥ. ಪೂರ್ಣಸ್ತು ಸೋನ್ಯ ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರಾನಂತಾದಿಗಸ್ಸದಾ ಆದಾನ ಆದಾನ ಅದನ ಕರ್ತೃತ್ವಾದ ಆತ್ಮ ತೇಷಾಮ್ ಅಗೋಚರ. ಏನಾಗಿದ್ದಾನಾತ? ಆದಾನ ಅದನ, ಆದಾನ ಅಂದರೆ ತಗೊಳ್ಳೋದು, ಅದನ ಅಂದರೆ ತಿನ್ನೋದು, ಅದನ ಆದಾನ ಅದನ ಎಲ್ಲವನ್ನೂ ಮಾಡೋನು ಅವನೇನೆ. ಆದ ಎರಡು ಯಾತಕ್ಕೆ ಇಟ್ಕೊಂಡ್ರು ಅಂದರೆ ಆದಾನ ಹೊರಗಿನಿಂದ, ಅದನ ಒಳಗಿನಿಂದ, ಬಾಯಿ ಒಳಗಿನ ತಾನೇ ತಿನ್ನು, ಹೊರಗಿಂದ ಕಚ್ಚಲಕ್ಕೆ ಬರಲ್ವಲ್ಲ. ಸೊ ಅಂತರ್ಯಾಮಿಯಾಗಿ ತಿನ್ನೋನು ಅವನೇ, ಹೊರಗಿದ್ದು ತಗೊಳ್ಳೋನು ಅವನೇ. ಅನ್ನ ತಗೊಂಡ ಆದಾನ ಕರ್ತ, ಅನ್ನ ಅಗಿತಾನೆ ಅದೇನು ಅವನೇ. ಮತ್ತೆ ಇಲ್ಲದವ್ರಿಗೆ ಅಗಲಕ್ಕೆ ಬರೋದಿಲ್ಲ, ದೇವ್ರಿಗೆ ಅಗಿಸ್ತಾ ಹೋಗಿಬಿಟ್ರೆ ಏನಾಗುತ್ತೆ? ಅಗಲಕ್ಕೆ ಬರೋ ಕೆಲಗೆಲ್ಲ ಇದು ಇಟ್ಕೊಂಡ್ಬಿಡುತ್ತೆ, ಅಲ್ಲಿ ಪ್ಯಾರಾಸಿಟ್ ಇಟ್ಕೊಂಡು ಆಗಿರುತ್ತೆ, ಅಗಲಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಇನ್ನೂ ಲಿಕ್ವಿಡ್ ಹಾಕ್ಬೇಕೆ ಹೊರತು ತಿನ್ನು ತಿಲಕ್ಕೆ ಬರೋದೇ ಇಲ್ಲ. ಅದು ಅದನ್ನ ಬರ್ಮ ಅದನ್ನ ಮಾಡಿಸ್ತಾ ಇಲ್ಲ, ಈಗ ಅದನ್ನ ಮಾಡಿಸಿದಾಗ ಮಾತ್ರ ಬರೋದು. ಅದು ನುಂಗಬೇಕೀಗ, ನುಂಗ್ಲಕ್ಕಾಗೋದಿಲ್ಲ ಅವಾಗ. ಮತ್ತೆ ಇಲ್ಲೂ ಕೂಡ ಇಲ್ಲ, ಬರೀ ಲಿಕ್ವಿಡ್ ಅಲ್ಲ, ಇಲ್ಲಿ ಡೈರೆಕ್ಟ್ ಹಾಕ್ಬೇಕಾಗತ್ತೆ. ಸೊ ಆಗ ಎಲ್ಲ ಸ್ಟೇಜಲ್ಲೂ ದೇವ್ರು ಹೇಗೆ ಮಾಡಬೇಕು, ಇಲ್ಲೂ ಟ್ರಾಫಿಕ್ ಜಾಮ್ ಆದಾಗ ಆ ಥರ ಆಗಿಬಿಡುತ್ತೆ, ಒಂದು ಮುಂದಕ್ಕೆ ನಿಂತೋಗ್ಬಿಡುತ್ತೆ ಪೂರ್ತಿಯಲ್ಲಿ. ಮುಕ್ತಾನ ಸೋ ಎಂ ವಿಷ್ಣು ರಮ ಬ್ರಹ್ಮ ರುದ್ರಾನಂತಾದಿಗಸ್ತದ ಆದಾನ ಅದನ ಕರ್ತೃತ್ವಾದ ಆತ್ಮ ತೇಷಾಮ್ ಅಗೋಚರ. ಭಾಳ ಇಂಪಾರ್ಟ್, ಇಷ್ಟಿದ್ದಾನೆ ಕಣ್ಣಿಗೆ ಕಾಣದೇ ಇಲ್ಲ, ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಇಷ್ಟೆಲ್ಲ ಮಾಡಿ ಕಣ್ಣಿಗೆ ಕಾಣದೇ ಇರ್ತಾನೆ, ಅದು ಏನು ಮಾಡದೆ ಕಾಣ್ತಿರ್ತಾರೆ. ಇರೋದೇ ಫೋಟೋದಲ್ಲಿ ಮಾತ್ರ ಬಿದ್ದುಬಿಟ್ರಿ, ಎಲ್ಲ ಫೋಟೋದಲ್ಲಿ ಇರ್ತಾರೆ ಅವರು, ಒಂದು ಕೆಲಸ ಮಾಡಿರೋದಿಲ್ಲ. ದೇವರು ಎಲ್ಲ ಕಡೆ ಇದ್ದಾರೆ, ಒಂದು ಚೂರು ಕಾಣಿಸೋದು ಎಲ್ಲೆಲ್ಲೂ ಕಾಣಿಸೋದಿಲ್ಲ, ಏನು ಮಾಡಿದ್ರು ಕಾಣಿಸೋದಿಲ್ಲ. ಅದು ದೇವರ ಮಹಿಮೆ, ದೇಶಾಮ್ ಅಗೋಚರ. ಇವತ್ತು ಉದಾಹರಣೆಗೆ ಎಮ್ಮೋ ಕಳಿಸ್ತವ್ರು ನಮ್ಮ ಕಣ್ಣಿಗೆ ಕಾಣ್ತಾರ? ಕಳಿಸ್ತವ್ರು ಅವರು ಕೊಡೋಕೊಂಡ್ರೆ ಕಣ್ಣಿಗೆ ಕಾಣಿಸ್ತಾನೆ, ಪೋಸ್ಟ್ಮ್ಯಾನ್ ಕಣ್ಣಿಗೆ ಕಾಣಿಸ್ತಾನೆ, ಕಳಿಸೋರು ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಪೋಸ್ಟ್ಮ್ಯಾನ್ ಕಣ್ಣಿ ಅವರೇ ಕಣ್ಣಿಗೆ ಕಂಡ್ರೆ ಕೊಡೋಕೆ ಸಿಟ್ಟಿನೇ ಬರೋದಿಲ್ಲ, ಗೊತ್ತಾನೆ? ಇದು ಹೇಗಿದಾಗುತ್ತೆ? ಪೋಸ್ಟ್ ಮಾಸ್ಟರ್ ಕಣ್ಣಿ ಬಿಡೋದಿಲ್ಲ, ಮತ್ತೆ ಇನ್ನು ಎಷ್ಟೋ ಜನ ಕಣ್ಣಿ ಬಿಡೋದಿಲ್ಲ, ಕಣ್ಣಿ ಬಿಡೋದು ಡೈರೆಕ್ಟರ್ನ ಮಾತ್ರ. ಅದಕ್ಕೇನೆ ಯಾವಾಗಲೂ ಕೂಡ ದೇವರನ್ನು, ಯಾವ ವಸ್ತು ಅಂದರೂ ದೇವರಿಂದನೇ ಬಂತು. ಅಲ್ಲಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ನಮ್ಮ ತಂದೆ ಮೆಮೋ ಕಳಿಸಿದ್ದಾರೆ ಅಂತ ಹೇಳ್ಕೊತಾನೋ, ಅದೇ ರೀತಿಯೇ ದೇವರು ಕೊಟ್ಟಿದ್ದಾನೆ ಅಂತ ಯಾವಾಗಲೂ ಅನುಸಂಧಾನ ಇರಬೇಕು. ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರ ಅನಂತಾದಿಗಸ್ಸದ ಆದಾನ ಅದನ ಕರ್ತೃತ್ವಾದ ಆತ್ಮ ತೇಷಾಮ ಗೋಚರ ಇತಿ ಮಂಡೂಕರು. ಇದಿಷ್ಟು ಕೂಡ ಏನಿದು, ಇದರ ಸಾರಾಂಶ ಹರಿವಂಶದಲ್ಲಿ ಇದು ಸಾರಾಂಶ ಕೊಟ್ಬಿಟ್ಟಿದ್ದಾರೆ. ಇಡೀ ಉಪನಿಷತ್ತಿನ ಸಾರಾಂಶನೇ ಬಂದೋಯ್ತು ಶ್ಲೋಕದೊಳಗೆ. ಇತಿ ಮಂಡೂಕರೂಪಿ ಸಂತದರಸ್ಯ ವರುಣ ಶ್ರುತಿ. ಈಗ ಮಂಡೂಕರೂಪದ ವರುಣ ಈ ಶ್ರುತಿಯನ್ನು, ಮಾಂಡೂಕ ಉಪನಿಷತ್ತನ್ನು ಕಂಡ ಅಂತ ಹರಿವಂಶ ಹೇಳ್ತಾ ಇದೆ. ಇದಿಷ್ಟು ಅದರ ಘಟ್ಟ. ಅದಕ್ಕೆ ಖಂಡಾರ್ಥದಲ್ಲಿ ರಾಯರು ಬರೀತಾರೆ, ಇವ್ರು ಋಷಿಗೆ ಏನೇನು ಬೇಕಲ್ಲ ಅಲ್ಲೆಲ್ಲ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ಹೇಳಿದ್ದನ್ನೇ ನಂಬಿ ತಿಳಿ ಹೇಗೆ ಹೇಳ್ತಾರೆ ಅಷ್ಟೆ. ಅಂದರೆ ಇತಿಹಾಸ ಪುರಾಣಗಳೇನವು? ವೇದಾರ್ಥವು. ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮಪೂರ್ಣಯತ. ಆದ್ದರಿಂದ ಅವು ಅದನ್ನು ಓದಿದಾಗ ಇದು ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾರು ಇತಿಹಾಸ ಪುರಾಣ ಓದಿರೋದಿಲ್ಲ, ಲಿಂಕೇ ಸಿಗೋದಿಲ್ಲ, ಆ ಲಿಂಕ್ ಕೊಟ್ಟಿದ್ರೆ ಅರ್ಥ ಐತಿ. ಉಳಿದವ್ರು ಯಾತಕ್ಕೆ ಬರೋ, ಆ ಲಿಂಕ್ ಉಪಯೋಗ ಮಾಡ್ಕೊಳ್ಳಿಲ್ಲ, ಅದರಿಂದ ತಲೆ ಸ್ವಚ್ಛದ ಬರೋದು. ಇದು ಲಿಂಕ್ ವಿಷಯ ಇದೆ, ಲೋಕಗಳಿವೆ, ಉಪಯೋಗ ಮಾಡ್ಕೋಬೇಕೋ ಇಲ್ಲೋ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವ್ರ ದಾರಿ ತಪ್ಪಿತ್ತು ಇಂಟರ್ಪ್ರಿಟೇಷನ್. ಆಚಾರ ಕೊಟ್ಟಿದ್ರೆ ಸರಿ ಹೋಯ್ತು. ಇವತ್ತು ಇಂಡಿಕೇಶನ್ ಕೊಡು, ನೋಡಬೇಕೋ ಬೇಡ? ಇಂಡಿಕೇಶನ್ ಕೊಡೋ ಉದ್ದೇಶ ಏನು? ನೋಡ್ಬೇಕು. ನೋಡ್ದೆ ಹೋಗ್ಬಿಟ್ಟೆ ಅಂತ ಕೇಳಿದ್ರೆ ನೋಡಿ ಇನ್ನೊಂದು ತಪ್ಪು, ನೋಡದೆ ಇದ್ದು ಮತ್ತೊಂದು ತಪ್ಪಾಯ್ತಾಗ ತಲೆ ತೊಗೆ ಅರ್ಥ. ಇನ್ನೊಂದು ಕೇಸ್ ಬುಕ್ ಮಾಡ್ತಾರೆ, ಗೊತ್ತಾಯ್ತಾ? ನಾವು ರೂಲ್ಸ್ ಗೊತ್ತಿಲ್ಲ ಅಂತ ಹೇಳ್ತಾರೆ, ಹಾಂ ಅದೊಂದು ಕೇಸ್ ಆಗಿದ್ರೆ ತಗೋ, ಗೊತ್ತಾಯ್ತಾ? ರೂಲ್ಸ್ ವೈಲೇಟ್ ಮಾಡೋದು ಒಂದು ಕೇಸು, ರೂಲ್ಸ್ ಗೊತ್ತಿಲ್ಲ ಇನ್ನೊಂದು ಕೇಸು. ಇಗ್ನೋರೆನ್ಸ್ ಅಂಬೋದು ಏನದು? ನೋ ಎಕ್ಸ್ಕ್ಯೂಸ್. ಇದು ಪರೀಕ್ಷೆ ಇದ್ದಿಲ್ಲ ಅಂತ ಗೊತ್ತಾಗಲಿಲ್ಲ, ನನಗೆ ಟ್ಯಾಕ್ಸ್ ಕೊಡೋಕಂತ ಗೊತ್ತಿಲ್ಲ ಹೇಳಿದೆ, ತತ್ಪರ್ಯ ಆಯ್ತು ತಿಳ್ಕೊಂಡಿಲ್ಲ ಅಂದ್ರು, ನಿಮ್ಮ ಬೇಸಿಕ್ ಡ್ಯೂಟಿನೇ ಗೊತ್ತಿಲ್ಲ ಅಂತ ಅರ್ಥ. ಸಮಸ್ತ ಗುಣಪೂರ್ಣ ಮತ್ತೆ ಅದೇ ಮಾತು, ಸಮಸ್ತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ನವ ಶ್ರೀ ಪ್ರಾಣನಾಥಾಯ ವಿಶ್ವಾದಿ ಚತುರಾತ್ಮನೆ ಅಷ್ಟು ಮಾತ್ರ ಚೇಂಜ್ ಮಾಡಿದರು, ವಿಶ್ವಾದಿ ಚತುರಾತ್ಮನೆ ಉಳಿದೆಲ್ಲ ಕಾಮನ್. ಸಮಸ್ತ ಗುಣಪೂರ್ಣತ್ವ ದೋಷ ದೂರತ್ವ ಪ್ರಾಣನಾಥತ್ವ, ಆಮೇಲೆ ಶ್ರೀ ವಿಶ್ವಾದಿ ಚತುರಾತ್ಮನೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯಾತಿ ನಾಲ್ಕು ರೂಪದ ಹರಿಗೆ ನಮಸ್ಕಾರ. ಅಸ್ಯಾಹ ಉಪನಿಷದ ಮಂಡೂಕರೂಪಿ ವರುಣಃ ಋಷಿ. ಉಪನಿಷತ್ತಿಗೆ ಮಂಡೂಕ ರೂಪಿ ಆದ, ಅದಕ್ಕೆ ರಾಯರು ಬರೀತಾರೆ, ಬರೆದಿದ್ದು ಯಾರಿಗೆ ಬರೆದಿರೋ ನಾವು ಇದನ್ನು ಶಿಷ್ಯರು ಕೇಳಿದ್ರು ಅಂತ ಬರೆದಿದ್ದೇವೆ ಅಂತ ಹೇಳ್ತಾರೆ. ತಕ್ಷಣ ಇದೆಲ್ಲ ಅದನ್ನೆಲ್ಲ ಹುಡ್ಕೊಂಡು ಹೇಳೋದಕ್ಕೆ ಬರೋದಿಲ್ಲ, ಆದ್ದರಿಂದ ಕಷ್ಟ ಮಾಡಿಕೊಡ್ತಾರೆ. ವರುಣಃ ಋಷಿ ಚತುರೂಪಿ ಹರಿಹಿ ದೇವತ, ನಾಲ್ಕು ರೂಪದ ದೇವ ಹರಿಯೇ ದೇವತೆ. ಕೇಶಾಂಚಿತ್ ಛಂದೋಬದ್ಧಾನ ನೋಡಿ, ಎಲ್ಲದಕ್ಕೂ ಛಂದಸ್ಸಿಲ್ಲ, ಕೆಲವು ಶ್ಲೋಕಗಳಿವೆ ಅದಕ್ಕೆ ಮಾತ್ರ ಏನು ಹೇಳಬೇಕೋ, ಅಕ್ಷರಗಣನೆಯ ಅನುಷ್ಠುಪ್ ಛಂದಸ್ತು ಜ್ಞೇಯಂ. ಅಕ್ಷರಗಣನೆ ಮಾಡಿದರೆ ಅನುಷ್ಠುಪ್ ಅಂತ ಗೊತ್ತು, ಇಡೀ ಇದಕ್ಕೆ ಅನುಷ್ಠುಪ್ ಅಲ್ಲ, ಯಾವುದಕ್ಕೆ ಅನುಷ್ಠುಪ್ಪು ಅದಕ್ಕೆ ಮಾತ್ರ. ಇಡೀ ಮಾಡಿಕೊಂಡಾಗ ಅಲ್ಲ ಕಟ್ ಮಾಡ್ಕೊಬೇಕಲ್ಲ, ಕಟ್ ಮಾಡ್ಕೊಂಡು ಹೋಗ್ಬೇಕು. ಮೂಕ್ಷೋರ್ ಅಧಿಕಾರಿಣೋ ಅಖಿಲ ಕ್ಲೇಶ ನಿವೃತ್ತಿ ನಿವಿಶಿಷ್ಟ ಪರಮಾನಂದಾವಾಪ್ತಯೇ. ಇದೆಲ್ಲ ಯಾತಕ್ಕೆ ಬೇಕಾಗಿತ್ತು ಅಂದರೆ, ಮೂಕ್ಷಗಳಿಗೆ ಹೇಳ್ತಾ ಇದ್ದಾರೆ ಇದು. ಮೋಕ್ಷ ಬೇಕನ್ನೋರಿಗೆ, ಆ ಕೋರ್ಸೇ ಬೇಡ ಅನ್ನೋರಿಗೆ ರೂಲ್ಸ್ ಅಪ್ಲಿಕಬಲ್ ಅಲ್ಲ. ಕೋರ್ಸ್ ಬೇಕು ಅಂದರೆ ಶುರುವಾಗುತ್ತೆ ಅಲ್ಲ, ಮೂಕ್ಷಗಳಿಗೆ ಇದೆಲ್ಲ ಬೇಕು. ಅಧಿಕಾರಿ ನಾವೆಲ್ಲ ಜನ ಅದಕ್ಕೆ ಏನು ಶುರು ಮಾಡಿ, ನಾವಂತೂ ಮೂಕ್ಷಗಳಲ್ಲಪ್ಪ ಅಂತ ಹೇಳ್ಬಿಟ್ರಿ, ಅಂದರೆ ಪಾಸ್ ಆಗಲಿಕ್ಕೆ ರೆಡಿ ಇಲ್ಲ ಅಂತ ಆಯ್ತಲ್ಲ, ತಪ್ಪಾಯ್ತು. ಪಾಸ್ ಆಗಬೇಕು ಅಂತಿದ್ರೆ ಕ್ಲಾಸಿಗೆ ಬಾ ಅಂದರೆ ಬರಲೇಬೇಕಾಗತ್ತೆ ಅವನು. ಅಧಿಕಾರಿಣಃ ಅಖಿ ಅವನೇ ಅರಿ ಅಧಿಕಾರಿ, ಅಧಿಕಾರಿ ಯಾರು, ಮೂಕ್ಷುವೆ. ಅಖಿಲ ಕ್ಲೇಶ ನಿವೃತ್ತಿ ವಿಶಿಷ್ಟ ಪರಮಾನಂದಾವಾಪ್ತಯೇ. ಪ್ರಯೋಜನ ಏನಿದಕ್ಕೆ ಅಂತ ಕೇಳಿದರೆ, ಪರಮಾನಂದ ಅವಾಪ್ತಿ ಆಗಬೇಕು. ಇಲ್ಲಿ ಆನಂದ ಸ್ವಲ್ಪ ಸ್ವಲ್ಪ ಇದೆ, ಪರಮಾನಂದ ಇಲ್ಲ ಈಗ, ಪರಮಾನಂದ ಬೇಕೀಗ. ಪರಮಾನಂದ ಅವಾಪ್ತ ಫಸ್ಟ್ ಇಯರ್ ಪಾಸ್ ಆದ, ಕೋರ್ಸ್ ಮುಗಿದಿಲ್ಲ ಅದು, ಅಕಸ್ಮಾತ್ ಬಿಟ್ಬಿಟ್ರೆ ಅದಕ್ಕೆ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ, ರ್ಯಾಂಕ್ ಬಂದಿದ್ರೆ ಇನ್ಕಂಪ್ಲೀಟೇ ಅದು. ಅದೇ ರೀತಿಯೇ ಆ ಪರಮಾನಂದ ಬರದೇ ಹೋದರೆ ಗುರಿ ಅಲ್ಲ ಅದು. ಮತ್ತು ವಿಶಿಷ್ಟ ಎಂಥ ಪರಮಾನಂದ ಆಗಬೇಕು ಅಂದರೆ, ಅಖಿಲ ಕ್ರೋಶಿ ಕ್ಲೇಶ ನಿವೃತ್ತಿ ವಿಶಿಷ್ಟವಾಗಬೇಕದು, ಅಂದರೆ ಬರೀ ದುಃಖದ ಹೆಸರು ಕೂಡ ಇರಬಾರ್ದು, ಬರೀ ಸುಖ ಇರೋದಕ್ಕೆ ಪರಮಾನಂದ ಅಂತ ಕರೀತಾರೆ. ನಮ್ಮ ಜೀವನದಲ್ಲಿ ಏನಾಗಿ ಪ್ರತಿಯೊಂದರಲ್ಲಿ ಏನಿದೆ ನಮಗೀಗ, ದುಃಖ ಇದೆ. ಊಟ ಮಾಡ್ತಿಲ್ಲ, ಕೈ ತೊಳ್ಕೊಬೇಕಪ್ಪ ಶುರುವಾಯಿತು, ದೊಡ್ಡ ಸಮಾರಾಂಧ ಇಲ್ಲಂತೂ ಗೋವಿಂದ ಓಡ್ತಿರ್ತಾರೆ, ಆಗಲೇ ಅಲ್ಲೆಲ್ಲಿ ಕ್ಯೂ ನಿಂತ್ಬಿಡ್ಬೇಕಾಗುತ್ತೆ. ಕೈ ತೊಳ್ಕೊಂಡು ಬಂದು ಆಮೇಲೆ ಮತ್ತೆ ಇದಕ್ಕೆ ಶುರು, ಅಡಿಕೆ ಶುರು, ಆಮೇಲೆ ಮತ್ತೆ ಶುರು, ಮತ್ತೆ ಕಾಫಿ ಶುರು, ಮತ್ತೆ ಆಮೇಲೆ ತಿಂಡಿ ಶುರು, ಮತ್ತೆ ಸಾಯಂಕಾಲಕ್ಕೆ ಶುರು. ಓಡಿಂದ ಒಂದು ಬೆಳೆ ಲಿಂಕ್ ಅದು ಒಂದು, ಆಮೇಲೆ ಸುಸ್ತಳದಿದ್ದೆ ಮಾಡಿದೆ, ಮತ್ತೆ ಎದ್ದ, ಮತ್ತೆ ಶುರು ಮಾಡಿದೆ. ದಿವಸ ಯೋಚನೆ ಮಾಡಿ, ಅನುಗಾಲವೂ ಚಿಂತೆ ಜೀವಕ್ಕೆ, ಜೀವ ಚಿಂತೆ ಇಲ್ಲದ ಕಾಲೇನ ಹೆಚ್ಚು ಬಡಿಸಿದ್ರೂ ಚಿಂತೆ, ಬಡಿಸಲಿಲ್ಲ ಚಿಂತೆ, ಮತ್ತೆ ಪುತ್ರರಿದ್ದರ ಚಿಂತೆ, ಇಲ್ಲದಿದ್ದರೂ ಚಿಂತೆ, ಬದ್ದ ದುಡ್ಡು ಬದ್ದ ಪಾಸ್ ಆದ ಇವು ಮತ್ತೆ ಓದಿಸ್ಬೇಕಲ್ಲಪ್ಪ ಚಿಂತೆ, ಫೇಲ್ ಆದ ಸಪ್ಲಿಮೆಂಟ್ರಿ ಚಿಂತೆ, ಗೊತ್ತಾಯ್ತಾ. ಎಲ್ಲೋದ್ರೂ ಕೂಡ ಹಾಗೇನೆ, ಮತಿಹೀನ ಗುಣವಂತನಾದರೂ ಚಿಂತೆ, ಮತಿಹೀನ ದಡ್ಡ ಇವನೇನು ಮಾಡಬೇಕು, ಗುಣವಂತ ಇವನು ಮುಂದೆ ಭಾರಿ ಒಯ್ಬೇಕಲ್ಲ, ಯೋಚನೆ ಮಾಡ್ತಾ ಹೊರಟ್ರೆ ಎಲ್ಲೋ ಚಿಂತೆ ಇಲ್ಲ, ಅನುಗಾಲವೂ ಚಿಂತೆ ಅನ್ನುವ ಮಾತು ಇದಿಷ್ಟು ಸಾರಾಂಶ. ಅದು ಮೋಕ್ಷದಲ್ಲಿ ಏನಿಲ್ಲ, ಈ ಚಿಂತೆ ಇಲ್ಲ. ಅದಕ್ಕೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಯಾತಕ್ಕೆ ಅನ್ಬೇಕು ಅಂದರೆ, ಅಲ್ಲಿ ಚಿಂತೆ ಹೆಸರೇ ಇಲ್ಲದ ಲೋಕ ಅಂದರೆ ಮೋಕ್ಷ ಒಂದೇ. ಪುರಂದರ ವಿಠಲನ ಚಿಂತೆ ನಿಶ್ಚಿಂತೆ, ಕೊನೆಗೆ ಬ್ರಹ್ಮ ಜಿಜ್ಞಾಸೆ ಒಂದೇ, ಚಿಂತೆಗೆ ಪೂರ್ತಿ ಪರಿಹಾರ. ಸಮಸ್ತ ವಸ್ತು ಪ್ರಣವ ಪ್ರತಿಪಾದ್ಯ ಭಗವದ್ ಉಪಾಸನಾಂ ಕರ್ತುಂ. ಇದಕ್ಕೆಲ್ಲ ಏನು ಬೇಕಾಗ, ದೇವರು ಉಪಾಸನೆ ಮಾಡಬೇಕು, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಯಾವ ರೀತಿ ಉಪಾಸನೆ ಮಾಡಬೇಕು ಅಂದರೆ, ಸಮಸ್ತ ವ್ಯಸ್ತ ಗುಣ ಪ್ರತಿಪಾದ್ಯ, ಸಮಸ್ತ ವ್ಯಸ್ತ ಗುಣ ಸಮಸ್ತ ಏನಾಗಿದೆ, ಸಮಸ್ತ ವ್ಯಸ್ತ ಪ್ರಣವ ಪ್ರತಿಪಾದ್ಯ, ಸಮಸ್ತ ಪ್ರತಿಪಾದ್ಯ ವ್ಯಸ್ತ ಪ್ರಣವ ಪ್ರತಿಪಾದ್ಯ. ಸಮಸ್ತ ಪ್ರಣವ ಅಂದರೆ ಓಂ, ವ್ಯಸ್ತ ಪ್ರಣವ ಅಂದರೆ ಆ ಊಮ, ಬಿಡಿಸಿದಾಗ ವ್ಯಸ್ತ, ಕೂಡಿಸಿದಾಗ ಓಂ. ಸಮಸ್ತ ಸಮಾಸ ಅಂತೀವಲ್ಲ, ಸಮಾಸ ವ್ಯಾಸ ಬಿಡಿಸೋದು, ಅಂದರೆ ಓಂ ಅಂದರು ನಾರಾಯಣ, ಆ ಊ ಮಾ ಅಂತ ಹೇಳಿದ್ರು ನಾರಾಯಣ, ಅದಕ್ಕೆ ಸಮಸ್ತ ವ್ಯಸ್ತ. ಸಮಾಸ ವ್ಯಾಸಯೋಗತಃ ಅಂದರೆ ಓಂಕಾರನ ಇಡಿಯಾಗಿ ತೊಗೊಂಡ್ರು ದೇವ್ರನ್ನ ಹೇಳುತ್ತೆ, ಬಿಡಿಸಿ ತೊಗೊಂಡ್ರು ದೇವ್ರನ್ನ ಹೇಳುತ್ತೆ. ಬಿಡಿಸಿ ಬಿಡಿಸಿ ಹೇಳಿದ್ರು ದೇವ್ರನ್ನೇ ಹೇಳಬೇಕು, ಇಡಿಯಾಗಿ ಹೇಳಿದ್ರು ತೊಗೊಂಡ್ರು ದೇವ್ರನ್ನೇ ಹೇಳಬೇಕು. ಸಮಸ್ತ ವ್ಯಸ್ತ ಪ್ರಣವ ಪ್ರತಿಪಾದ್ಯ ಭಗವದ್ ಉಪಾಸನಾಂ ಕರ್ತುಂ, ಆ ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಕರ್ತು ಉಪಾಸನಾಂ ಹೋಗ್ತು ಹೇಳೋದಕ್ಕೋಸ್ಕರ ಪ್ರವೃತ್ತ ಎಂ ಉಪನಿಷತ್, ಈ ಉಪನಿಷತ್ ಹೊರಟಿದೆ. ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ, ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ, ಗೊತ್ತಾಯ್ತಾ. ಗುಣಪೂರ್ಣ ಪರಮಾತ್ಮನ ಗುಣಪೂರ್ಣತ್ವಾದಿಗಳೇ ವಿಷಯ, ಮೋಕ್ಷವೇ ಅಧಿಕಾರಿ, ಮೋಕ್ಷ ಪ್ರಾಪ್ತಿಯೇ ಫಲ. ಈ ರೀತಿ ನಾಲ್ಕು ಇದೆ ಇದಕ್ಕೆ, ಅದಕ್ಕೆ ಅನುಬಂಧ ಚತುಷ್ಟಯ ಇರೋದ್ರಿಂದ ಇದನ್ನು ಓದಲೇಬೇಕು ಅಂತ ಅರ್ಥ. ಒಂದು ಮಿಸ್ ಆದರೂ ಇಲ್ಲ. ಆದು ಸಮಸ್ತ ನೋಡ್ತಾರೆ, ಸಿಕ್ಕಾಬಟ್ಟೆ ಸ್ಯಾಲ್ರಿ, ಒಳ್ಳೆ ಪೋಸ್ಟ್ ನೋಡ್ತಾನೆ, ಎಲಿಜಿಬಿಲಿಟಿನೇ ಇಲ್ಲಿ ನೋಡ್ತಾನೆ, ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಯಾವುದು, ಇವನು ಇಂಜಿನಿಯರು ವಾಟೇ ಡಾಕ್ಟರ್ ಅಂತ ಹಾಕಿದ್ದು ಮೇಲೆ ತೆಗೆದುಬಿಟ್ಟ, ಅಧಿಕಾರಿನ ಅಧಿಕಾರಿ ಅಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಒಳ್ಳೆ ಅದಕ್ಕೆ ಎಲ್ಲ ಇದ್ದಾರೆ, ಸಂಬಳಗಳು ಭಾರಿ ಕಡಿಮೆ, ಈಗಿರೋ ಕೆಲಸಕ್ಕಿಂತ ಕಡಿಮೆ ಅದು. ಪ್ರೊಫೆಸರು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಖಾಲಿ ಇದೆ ಅಂತ ಏನು ಮಾಡ್ತಾನೆ ಅವನು, ಅಪ್ಲೈ ಮಾಡೋದಿಲ್ಲ, ಅದಕ್ಕೆ ಪ್ರಯೋಜನ ಇಲ್ಲ. ಮೇಲಿನ ಪ್ರಯೋಜನ ಉತ್ತಮ ಕಡಿಮೆ ಆಗ್ತಾ ಇದ್ದಾನೆ, ಅದು ಉಪಯೋಗ ಇಲ್ಲ. ಈ ರೀತಿ ಬಿಡಿಸ್ಕೊತಾ ಹೋಗಿಬಿಟ್ರೆ ಸಮಸ್ಯೆ ಬರದಂತೆ ಓದಕ್ಕೆ ಬರುತ್ತೆ. ಅಲ್ಲಿಗೆ ನಾಳೆ ದಿವಸ ಅದು ಮುಂದಿನ ಭಾಗ ಅದೆಲ್ಲ ಓದೋದು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.